பிரணம்ய பிரவக்ஷாமி பிரமாணானாம் ஸ்வரக்ஷணம் அசேஷ பிரணம்யாகண்ய கல்யாண குணாப்தி புருஷோத்தமம் பூர்ணபோதானபி குரூன் யாகுருவே மானலக்ஷணம். உபக்ரம உபசம்ஹார சதேக ரூபி அபியாசா பூர்வதா ஃபல அர்த்தவாதாத்யா இஷ்டு கூட யாதல் சேர்த்தாய்வ ಪ್ರಮಾಣದಲ್ಲೇ ಹೊರತು ಪ್ರತ್ಯೇಕ ಪ್ರಮಾಣಗಳಲ್ಲ. ಪ್ರಮಾಣಗಳು ಹೌದು, ಪ್ರತ್ಯೇಕ ಪ್ರಮಾಣಗಳಲ್ಲ. ಕೆಲವನ್ನ ಪ್ರಮಾಣಗಳೇ ಅಲ್ಲ ಅಂತ ನಿರಾಕರಣೆ ಮಾಡ್ತಾರೆ, ಕೆಲವನ್ನ ಪ್ರಮಾಣಗಳು ಪ್ರತ್ಯೇಕ ಪ್ರಮಾಣಗಳಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಸ್ಪರ್ಧ ಮಾಡಿಕೊಂಡು ಯಾವ್ಯಾವದಕ್ಕೆ ಯಾವ್ಯಾವ ರೀತಿ ಸರಿಯಾದ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಈಗ ಉಪಕ್ರಮೋಪಸಂಹಾರೋ ಯಥಾ ಖಲು ಪಾಂಡವಾನಾಂ ಕೌರವಾಂತರ್ಭಾವೇಪಿ ಕೌರವೇಭ್ಯಃ ಪೃಥಗುಕ್ತಿ. ದೃಷ್ಟಾಂತ ಕೊಡ್ತಾರೆ, ಸಾಕ್ಷಾತ್ ಏಕತ್ವಾಭಾವೇನ ಕೌರವೋಪದೇನ ತದತಿರಿಕ್ತ ಗ್ರಹಣ ತಥಾ ಪ್ರಕೃತಿ. ಅದು ಉಪವರ್ತಿ ವಿಶೇಷಾಹ. ಪಾಂಡವರು ಕೌರವರು ಒಂದೇ ವಂಶದವರೇ, ಆದರೂ ಕುರುಪಾಂಡವರು ಅಂತ ಕರಿತೇವೋ ಹಾಗೆ ಇಲ್ಲೂ ಕೂಡ ಉಪಕ್ರಮೋಪಸಂಹಾರಾದಿಗಳೆಲ್ಲ ಯುಕ್ತಿಗಳೇ ಆಗಿದ್ದರೂ ಕೂಡ ವಿಶೇಷ ಯುಕ್ತಿಗಳೇ ಹೊರತು ಪ್ರತ್ಯೇಕ ಪ್ರಮಾಣಗಳಲ್ಲ. ಯಥಾ ಖಲು ಪಾಂಡವಾನಾಂ ಕೌರವಾಂತರ್ಭಾವೇಪಿ. ಪಾಂಡವರು ಕೌರವ ವಂಶದಲ್ಲಿ ಸೇರಿದ್ರು ಕೂಡ, ಕೌರವರು ಅಂತ ಹೇಳಿದ್ರೆ ಅವರಿಗೆ ಹೇಳಬೇಕಾದ್ರೂ ಕೂಡ ಕೌರವೇಭ್ಯ ಪೃಥಗುಕ್ತಿ, ಕುರುಪಾಂಡವರು ಅಂತ ಕರಿಬೇಕಾದ್ರೆ ಹಾಗೋ ಹಾಗೆ ಕೌರವ ವಿಶೇಷತ್ವೇನ ಸಾಕ್ಷಾತ್ ಏಕತ್ವಾಭಾವೇನ. ಸಾಕ್ಷಾತ್ತಾಗಿ ಕೌರವರು ಅಂದ್ರೆ ಅಲ್ಲ, ಕೌರವ ಸೇರ್ತವರು ಅಂದ್ರೆ ಹೌದು, ಆ ರೀತಿಯಲ್ಲಿ ಕೌರವೋಪದೇನ ತದತಿರಿಕ್ತ ಗ್ರಹಣ ತಥಾ ಪ್ರಕೃತಿ ಅದೇ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದನ್ನ ತಿಳಿಸಿದರು. ಸಂತಾನ ಬೀಜಂ ಕುರುಪಾಂಡವಾನಾಂ ರಾಯರು ಉಲ್ಲೇಖ ಮಾಡ್ತಾರೆ ಭಾಗವತ್ ಪುರಾಣದಲ್ಲಿ ಹೇಳಬೇಕಾದ್ರೆ ದ್ರೌಣ್ಯಸ್ತ್ರ ವಿಪೃಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನಾಂ. ಬರೀ ಕುರುಣಾಮ್ ಅಂದ್ರೆ ಸಾಕಾಗ್ತಿತ್ತು, ಪಾಂಡವಾನಾಂ ಅಂದ್ರೆ ಸಾಕ್ತಾ ಇತ್ತು. ಕುರುಪಾಂಡವಾನಾಂ ಅಂತ ಯಾತಕ್ಕೆ ಅಂತ ಹೇಳಿದರೆ ಪಾಂಡವರು ಕೌರವರಲ್ಲಿ ವಂಶದಲ್ಲಿ ವಿಶೇಷರಾದವರು ಎಂಬ ಅರ್ಥದಿಂದ ಇಬ್ಬರನ್ನು ಗ್ರಹಣ ಮಾಡಿದ್ದಾರೆ. ಇಲ್ಲೂ ಕೂಡ ಹಾಗೇನೆ, ನಾನು ಏವಂ ಪ್ರಥಗುಕ್ತಿಂ ಅನ್ಯಥಾ ವ್ಯಾಖ್ಯಾಯ ಏಷಾಂ ಅನುಮಾನಾಂತರ್ಭಾವ ಅಂಗೀಕಾರೇ ಕೋ ಹೇತು ಇತ್ಯತಃ ಸಯೇವ ಸೋಪಪತ್ತಯೋ ಲಿಂಗಾನಿ. ಉಪಪತ್ತಿ ವಿಶೇಷಾಹ ಉಕ್ತಾಯಿತು. ಮನುಷ್ಯ ಬ್ರಾಹ್ಮಣ, ಬ್ರಾಹ್ಮಣ ಮನುಷ್ಯರಲ್ಲಿ ವಿಶೇಷ. ಬ್ರಾಹ್ಮಣ ಮನುಷ್ಯ ಅಂತ ಕರೆದರೆ ಬ್ರಾಹ್ಮಣ ಮನುಷ್ಯ, ಬ್ರಾಹ್ಮಣ ಪರಿವರಾಜಕ ಆ ರೀತಿಯಾಗಿ ಉಕ್ತಾಯಿತಿ ಶೇಷ. ಯಥಾ ಉಪಕ್ರಮೋಪಸಂಹಾರೋ ಇತ್ಯತ್ರ ಉಪಪತ್ತೇ ಲಿಂಗತ್ವ ಮುಚ್ಚ್ಯತೆ ತಥಾ ಉಪಕ್ರಮಾದೀನಾಮಪಿ ಅಥೋ ಯುಕ್ತ ಮುಕ್ತಂ ಕಿಂ. ಯಥಾ ಉಪಪತ್ತಿರ್ಲಿಂಗಂ ವ್ಯಾಪ್ತಿಬಲೇನ ಅರ್ಥ ಧೀ ಹೇತು ತಥಾ ಉಪಕ್ರಮಾದಯೋಪಿ ಯತ್ಯತ್ರ ಉಪಕ್ರಮ್ಯತೆ ತತ್ರ ಅಪವಾದಾಭಾವೇ ತತ್ತಾತ್ಪರ್ಯಗೋಚರ ಇತ್ಯಾದಿ ವ್ಯಾಪ್ತಿಬಲೇನೈವ ಅರ್ಥಬೋಧಕಾ ಅಂತ ತೋರಿಸಿಕೊಟ್ರು. ಉಪಕ್ರಮ ಹೇಗೆ ಯುಕ್ತಿ ಆಗುತ್ತೆ ಅಂದ್ರೆ ಯತ್ರ ಯತ್ ಉಪಕ್ರಮ್ಯತೆ ಯಾವುದು ಯಾವುದನ್ನ ಉಪಕ್ರಮ ಮಾಡ್ತಾರೋ ತತ್ರ ಅಪವಾದಾಭಾವೇ ಏನಾದರೂ ಕೂಡ ಎಕ್ಸೆಪ್ಷನ್ ಬರದೆ ಹೋದ್ರೆ ಅಪತ್ತುಗಳು ಬರದೆ ಹೋದ್ರೆ ತತ್ತಾತ್ಪರ್ಯ ಗೋಚರ ಅದು ಅದನ್ನೇ ತಿಳಿಸುತ್ತೆ ಅಂತ ಅರ್ಥ. ಒಂದು ಬಸ್ ಯಾವ ಕಡೆ ತಿರುಗುತ್ತೆ ಮೈಸೂರು ಕಡೆ, ಮೈಸೂರಿಗೆ ಹೋಗುತ್ತೆ ಅಂತ ಅರ್ಥ. ಯಾಕೆ ಉಪಕ್ರಮ ಯಾವ ಕಡೆ ಡೈರೆಕ್ಷನ್ ಹೋಯ್ತಲ್ಲ ಆ ಕಡೆ ತೀರ್ಮಾನ ಮಾಡ್ಕೊಂಡಿದ್ದ ಕೆಲಸಕ್ಕೆ ಏನಾಗುತ್ತೆ ಹೋಗೋದು ಅಂದೇ ಕಡೆ ಹೋಗುತ್ತೆ. ಯಾಕೆ ಯಾವ್ದು ರೋಡ್ ಡೈವರ್ಷನ್ ತಗೊಂಡಿರ್ತಾರೆ, ಹೀಗೋ ಮತ್ತೆ ವಾಪಸ್ ಹೋಗ್ತಾರೆ ಅಷ್ಟೇ. ಅದಕ್ಕೆ ಅಪವಾದ ಅಭಾವ ಅಂದ್ರೇನು, ಯಾವುದೇ ಒಂದು ಪ್ರಬಲ ಅಡ್ಡಿ ಆತಂಕ ಇಲ್ಲದೆ ಹೋದ್ರೆ ಯಾವ್ದಕ್ಕೆ ಬಸ್ ತಿರುಗುತ್ತೋ ಅದಕ್ಕೆ ಹೋಗುತ್ತೆ ಅಂತ ಹೇಗೆ ಅರ್ಥನೋ ಉಪಕ್ರಮನೂ ಹಾಗೇನೆ. ಉಪಕ್ರಮ ಆರಂಭದ್ದನ್ನೇ ಕೊನೆಯವರೆಗೂ ಮೇಂಟೈನ್ ಮಾಡುತ್ತೆ. ಉಪಸಂಹಾರ ಕೂಡ ಎಲ್ಲಿಂದ ಶುರುವಾಗುತ್ತೋ ಅದೇ ದಿಕ್ಕಿನಲ್ಲಿ ಮುಂದುವರೆದು ಮುಟ್ಟುತ್ತೆ. ಆದ್ರಿಂದ ಉಪಕ್ರಮವೂ ಯುಕ್ತಿನೇ, ಉಪಸಂಹಾರವೂ ಯುಕ್ತಿನೇ. ಇತ್ಯಾಹ ತಯೇವೇತಿ ಏತೇನ ಆಗಮಾಂತರ್ಭಾವೋ ವಿಪರಾಸ್ತಃ. ಆಗಮದಲ್ಲಿ ಸೇರಿಸಬಹುದು ಅಂದ್ರೆ ಆಗಮದಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ಯಾತಕ್ಕೆ ಆಗಮ ಅಂದ್ರೆ ಏನು ಯುಕ್ತಿ ಉಪಯೋಗಿಸೋದಿಲ್ಲ. ಏನು ಉಪಯೋಗಿಸ್ತೇವಲ್ಲಿ ಶಬ್ದಾರ್ಥ, ಶಬ್ದ ಶಬ್ದಾರ್ಥ ಉಪಯೋಗಿಸ್ತೇವೆ ಹೊರತು ಯುಕ್ತಿ ಉಪಯೋಗಿಸೋದಿಲ್ಲ. ವಿಷ್ಣು ಸರ್ವೋತ್ತಮ, ವಿಷ್ಣು ಸರ್ವೋತ್ತಮನಾದವನು. ಯುಕ್ತಿ ಇಲ್ಲ ಅಲ್ಲಿ, ವಾಕ್ಯ ಇರೋದೇ ಹಾಗೆ. ವಿಷ್ಣು ಸರ್ವೋತ್ತಮ ಯುಕ್ತಿ ಕೊಟ್ಟು ಪ್ರೂವ್ ಮಾಡೋ ವಿಷಯ ಬೇರೆ, ಬಟ್ ವಿಷ್ಣು ಸರ್ವೋತ್ತಮ ಆಗಮಕ್ಕೆ ಏನರ್ಥ, ವಿಷ್ಣು ಸರ್ವೋತ್ತಮ ಅಷ್ಟೇ ಅರ್ಥ. ವ್ಯಾಪ್ತಿ ಪ್ರಶ್ನೆ ಇಲ್ಲ ಅಲ್ಲಿ, ಇಲ್ಲಿ ವ್ಯಾಪ್ತಿ ಇಟ್ಕೊಂಡು ಹೇಳೋದ್ರಿಂದ ಇದನ್ನ ಆಗಮದಲ್ಲಿ ಸೇರಿಸಿಕೊಡುದು. ಆಗಮಗಳನ್ನು ಅರ್ಥ ಮಾಡಕ್ಕೆ ಉಪಕ್ರಮಾದಿಗಳನ್ನು ಹೇಳೋದ್ರಿಂದ ಆಗಮದಲ್ಲಿ ಸೇರೋದಲ್ಲ. ಏತೇನ ಆಗಮಾಂತರ್ಭಾವೋಪಿ ಪರಾಸ್ತಃ ನಹಿ ಆಗಮವತ್ ವ್ಯಾಪ್ತಿ ಪರಪೇಕ್ಷ ಬೋಧಕ ಏತೇನು ಭೂಯಂತೆ. ಆಗಮದಲ್ಲಿ ವ್ಯಾಪ್ತಿಯನ್ನು ನೋಡೋದಿಲ್ಲ, ನಾವು ಅರ್ಥವನ್ನು ನೋಡ್ತೇವೆ ಅಷ್ಟೇ. ಯುಕ್ತಿಯಲ್ಲಿ ಏನ್ ಮಾಡ್ತೇವೆ, ಯುಕ್ತಿಯಲ್ಲಿ ಯಾವಾಗಲೂ ಕೂಡ ವ್ಯಾಪ್ತಿಯನ್ನು ನೋಡ್ತೇವೆ, ಅದು ಬಹಳ ಇಂಪಾರ್ಟೆಂಟ್. ಎಲ್ಲಿ ಕಾನ್ಸೆಪ್ಟ್ ಆಫ್ ವ್ಯಾಪ್ತಿನ ಅಪ್ಲೈ ಮಾಡ್ತೇವೋ ಅಲ್ಲೆಲ್ಲ ಏನನ್ನು ಹೇಳಬೇಕು? ಅನುಮಾನ ಅಂತ ಹೇಳಬೇಕು. ದೇಶ ಆಗಮಾರ್ಥ ವಿಷಯತ್ವ ಜ್ಞಾಪನಾರ್ಥೋ ಯೋಗ ವಿಭಾಗ, ಅದೆಲ್ಲ ಕೂಡ ಆಗಮಾರ್ಥವನ್ನು ಹೇಳಿಕೊಳ್ಳಕ್ ಹೊರಟಿರೋದ್ರಿಂದ ಮೂಲತಃ ಯುಕ್ತಿಗಳೇ ಆಗಿವೆ ಅಂತ ತಿಳಿಸಿದೆ. ತಥಾಪಿ ಸಮಾಖ್ಯಾದೀನಿ ಪೃಥಕ್ ಪ್ರಮಾಣಾನಿ. ಇಲ್ಲಿ ಎಲ್ಲಿದೆ ವ್ಯತ್ಯಾಸ? ಎಲ್ಲಿ ತೋರಿಸಿರೋಣತೆ, ಅದರಲ್ಲಿರುತ್ತೆ. ಈಗ ಯಾವುದೇ ಒಂದು ಉಪಕ್ರಮ ಏನ್ ಮಾಡಿರ್ತಾರೆ, ಕೊನೆಗೆ ಪರ್ವತದಲ್ಲಿ ಅಗ್ನಿ ಇದೆ ಶುರು ಮಾಡಿದೆ, ಕೊನೆ ಮುಕ್ತ ಏನಂತ ಮಾಡ್ತಾನೆ, ಆದ್ರಿಂದ ಪರ್ವತದಲ್ಲಿ ಅಗ್ನಿ ಇದೆ. ಅರ್ಥ ಆಯ್ತಾ? ಏನು ಪ್ರಾರಂಭ ಮಾಡಿರ್ತಾನೋ ಅದು ಆರಂಭ, ಪ್ರತಿಜ್ಞೆ ಹೀಗಿದೆ ಅಂತ ಹೇಳಿ, ಕೊನೆಗೆ ಹೇಳ್ತಾರೆ ಆದ್ರಿಂದ ಹೀಗಿದೆ ಅಂತ ಹೇಳ್ತಾರೆ. ಯಾವುದೇ ಟೀಚಿಸ್ ಶುರುವಾಗೋದ ಹಾಗೆ ಎಂಡ್ ಆಗೋದಾಗೆ, ಆದ್ರಿಂದ ಅದೇನಾಗ್ಲಿಲ್ಲ, ವ್ಯತ್ಯಾಸ ಆಗ್ಲೇ ಇಲ್ಲ. ಆದರೆ ಎಂಬಸಿಸ್ ಯಾವ್ದ್ರಲ್ಲಿ ಸಿಗುತ್ತೆ ಹೆಚ್ಚು ನಮಗೆ? ಉಪಕ್ರಮದಲ್ಲಿ ಸಿಗುತ್ತೋ, ಉಪಸಂಹಾರದಲ್ಲಿ ಸಿಗುತ್ತೋ? ಅದು ಹೆನ್ಸ್ ಆದ್ದರಿಂದ ಅಂತ ಹೇಳೋದ್ರಿಂದ ಒತ್ತಿದೆ, ಪರ್ವತದಲ್ಲಿ ಬೆಂಕಿ ಇದೆ ಅಷ್ಟೇ. ಆದ್ದರಿಂದ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿದಾಗ ಅದೇನಾಯ್ತು? ಈಗ ಅಫರ್ ಮಾಡೋದ್ರಿಂದ ಸ್ಟ್ರೆಂತ್ ಯಾವ್ದಕ್ಕೆ ಜಾಸ್ತಿ ಬಂತು? ಉಪಸಂಹಾರಕ್ಕೆ ಬಂತಷ್ಟೆ. ತಥಾಪಿ, ಅದಿನ್ನು ಇಲ್ಲಿ ಕೆಲವು ವಿಷಯ ಬರುತ್ತೆ, ಇನ್ನೂ ಸ್ಪಷ್ಟ ಆಗುತ್ತೆ. ತಥಾಪಿ ಸಮಾಖ್ಯಾದೀನಿ, ಆಯ್ತು, ಉಪಕ್ರಮ ಉಪಸಂಹಾರಾದಿಗಳನ್ನ ನೀವು ಯುಕ್ತಿಯಲ್ಲಿ ಅಂತರ್ಭಾವ ಮಾಡಿದಿರಿ, ಇನ್ನೂ ಕೆಲವಿದೆ, ಅಂದ್ರೆ ಏನ್ ಮಾಡ್ತೀರಿ? ಈಗ ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಇವೆಲ್ಲ ಇವೆ. ಶ್ರುತಿ ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ, ಇಷ್ಟಿವೆ. ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಇಷ್ಟಿವೆ, ಇದು ಎಲ್ಲಿ ಸೇರಿಸ್ತೀರಿ ಅಂತ ಪ್ರಶ್ನೆ ಬಂತು. ಪ್ರತ್ಯೇಕ ಪ್ರಮಾಣ ಅಂತ ಕರಿಬಹುದು ಅಂದ್ರೆ ಇವು ಪ್ರತ್ಯೇಕ ಪ್ರಮಾಣಗಳಲ್ಲ. ತಥಾಪಿ ಸಮಾಖ್ಯಾದೀನಿ ಪೃಥಕ್ ಪ್ರಮಾಣಾನಿ ಸಂತಿ ಇತ್ಯತಃ ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನಾನಿ ಚ. ಇದು ಶ್ರುತಿನಿ ಬಿಟ್ಟುಬಿಟ್ಟು ಉಳಿದು ಯಾವ್ದ್ರಲ್ಲಿ ಸೇರಿಸಬೇಕು? ಶ್ರುತಿನಿ ಬಿಟ್ಟು ಹನುಮಾನದಲ್ಲಿ ಸೇರಿಸಬೇಕು. ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನ, ಶ್ರುತಿ ಎಂಬ ಏನು ವೇದ, ಅದು ಯಾವ್ದ್ರಲ್ಲಿ ಸೇರಿಸಬೇಕು? ಅದನ್ನ ಆಗಮದಲ್ಲಿ ಸೇರಿಸಬೇಕು. ಆದ್ರಿಂದ ಅದನ್ನು ತಗೊಳ್ಳದೇ ಇದನ್ನು ಹೇಳಿದ್ರಷ್ಟೇ. ಅನುಮಾ ಇತಿ ಅನುಕರ್ಷಣಾರ್ಥ ಚಕಾರ ಚ ಅಂತ ಹೇಳಿದ್ರಿಂದ ಇವು ಕೂಡ ಅನುಮಾ ಅಂತ ಅಲ್ಲಿ ಸೇರಿಸ್ಕೋಬೇಕು. ಇದಿಷ್ಟು ಅನುಮಾನ, ಇವು ಕೂಡ ಅಂದಾಗ ಏನಾಯ್ತು ಅಲ್ಲಿಗೆ? ಅದು ಹಿಂದೆ ಸೇರಿಸಬೇಕು. ಅವರೆಲ್ಲ ಬಂದ್ರು, ಇವರು ಕೂಡ ಅಂತಷ್ಟ ಕೂಡ ಅಲ್ಲಿ ಬಂದ್ರು ಮೊದಕನ್ವಯ. ಅರ್ಥತಃ ಸಾದ್ವಿಧ ಸಮಾಖ್ಯ ನಿರ್ಣೀತ ಸ್ಥಳೀಯ ಸಮಾನೋಕ್ತಿ ಸಮಾಖ್ಯ. ಈಗ ಸಮಾಖ್ಯ ಅಂದ್ರೆ ಏನು? ಫಸ್ಟ್ ಅಂತರ್ಭಾವ ಮಾಡೋದು, ಆಮೇಲೆ ಸಮಾಖ್ಯ ಅಂದ್ರೇನು, ವಾಕ್ಯ ಅಂದ್ರೇನು, ಪ್ರಕರಣ ಅಂದ್ರೇನು, ಸ್ಥಾನ ಅಂದ್ರೇನು, ಇವೆಲ್ಲ ಬಹಳ ಅಂತರ್ಭಾವ ಮಾಡೋ ನೆಪದೊಳಗೆ ಅವನು ಡಿಫೈನ್ ಕೂಡ ಮಾಡ್ತಾರೆ. ಹಾಗಾದ್ರೆ ಅರ್ಥ ಏನು ಅಂತ ಹೇಳ್ತಾರೆ? ಸಮಾಖ್ಯ ನಿರ್ಣೀತ ಸ್ಥಳೀಯ ಸಮಾನೋಕ್ತಿ ಸಮಾಖ್ಯ, ಒಂದು ವಿಷಯ ನಿರ್ಣಯ ಆಗಿಬಿಟ್ಟಿದೆ. ಅದಕ್ಕೆ ಅಂಥದ್ದೇ ಇನ್ನೊಂದು ವಾಕ್ಯವನ್ನು ಕೊಟ್ಟ ಏನಂತ ಕರೀತಾರೆ ಅದನ್ನ? ಸಮಾಖ್ಯ. ಟೀಕಾರಾರು ಹೇಗೆ ಹೇಳಿದ್ದಾರೆ, ವ್ಯಾಸರಾಜರು ಹೇಗೆ ಹೇಳಿದ್ದಾರೆ, ವ್ಯಾಸರಾಜರ ವಾಕ್ಯಕ್ಕೆ ಏನಂತ ಕರೀತೆ ಅವಾಗ? ಸಮಾಖ್ಯ. ಮತ್ತೆ ಶ್ರುತಿ ಹೇಗೆ ಹೇಳುತ್ತೆ, ಪುರಾಣ ಹೇಗೆ ಹೇಳುತ್ತೆ? ಸಮಾಖ್ಯ. ಶ್ರುತಿ ವಾಕ್ಯಕ್ಕೆ ಯಾವ್ದು ಸಮಾಖ್ಯ ಆಯ್ತು? ಈಗ ಪುರಾಣ ವಾಕ್ಯ ಸಮಾಖ್ಯ ಆಯ್ತು. ಗೊತ್ತಾಯ್ತಾ? ಅದು ಸಂವಾದ ಅಂತೀವಲ್ಲ, ಗೊತ್ತಾಯ್ತು. ಇನ್ನೊಂದನ್ನ ಅದೇ ರೀತಿ ಒಪ್ಪತಕ್ಕಂತಹ ಮಾತನ್ನ ಸಮಾಖ್ಯ ವಚನ ಅಂತ ಕರೀತೇವೆ. ವ್ಯಾಸರಾಜರು ಹೇಗೆ ಹೇಳುತ್ತಾರೆ, ದಾಸರು ಹೇಗೆ ಹೇಳುತ್ತಾರೆ, ಅದು ಸಮಾಖ್ಯ. ಮತ್ತೆ ಒಬ್ಬೊಬ್ರಿಗೆ ಹೇಳಿದ್ರು ಆಯ್ತು, ಇನ್ನೊಂದು ಪ್ರಮಾಣ ಕೊಟ್ಟರು ಆಯ್ತು, ಸಮಾಖ್ಯ ಅಂತ ಹೆಸರಿದೆ. ಅದಕ್ಕೆ ನಿರ್ಣೀತ ಸ್ಥಳೇ ಸಮಾನೋಕ್ತಿ, ನಿರ್ಣಯವಾದಂತಹ ವಿಚಾರದ ಬಗ್ಗೆ ಸಿಮಿಲರ್ ನಾವು ಪ್ರೂಫ್ ಕೊಟ್ಟಾಗ ಅದೇನಂತ ಕರೀತಾರೆ? ಸಮಾಖ್ಯ. ಸಾದ್ವಿಧ, ಆ ಸಮಾಖ್ಯ ಎರಡು ವಿಧ, ಅರ್ಥತಃ ಶಬ್ದತೋಪೀತಿ, ಅರ್ಥತಃ ಸಮಾಖ್ಯ, ಶಬ್ದತಃ ಸಮಾಖ್ಯ. ಅದೇ ವರ್ಡಿಂಗ್ಸ್ ಉಪಯೋಗಿಸ್ಬಿಟ್ರೆ ಶಬ್ದತಃ ಸಮಾಖ್ಯ, ಅದೇ ನೋಡಿ ಸೇಮ್ ವರ್ಣಿಂಗ್ ಕೂಡ ಇದೆ ನೋಡಿದ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥತಃ ಸಮಾಖ್ಯ, ಅರ್ಥತಃ ಸಮಾಖ್ಯ ಒಂದು ಒಂದು ಸರ್ಟಿಫಿಕೇಟ್ ಇಪ್ಪತ್ತು ಜನ ಸೈನ್ ಮಾಡ್ತಾರೆ, ಸೇಮ್ ವರ್ಡಿಂಗ್ಸ್ ಸೈನ್ ಮಾಡ್ತಾರೆ. ಒಂದು ಗೊತ್ತಾದ ಈ ರೀತಿ ಬರೆದ ಒಂದು 1000 ಕಾಪಿ ಅಪ್ಲೈ ಮಾಡಿದ್ರೆ ಯಾವುದೋ ಒಂದು ಸ್ಟ್ರೈಕ್ ಮಾಡಬೇಕಾಗಿದೆ, 100 ಕಾಪಿದೊಂದು ಹಾಕ್ತಾರೆ. 100 ಕಾಪಿ ಹಾಕೋ ಉದ್ದೇಶ ಒಂದೇ ಹಾಕೋದಿಲ್ಲ, 100,000 ಕಾಪಿ ಕಳಿಸಿದ್ರೆ ಏನ್ ಪ್ರಯೋಜನ ಇದೆ? ಪ್ರಜ್ಞೆ ಡೆವಲಪ್ ಆಗುತ್ತಾಗ ಒಬ್ಬನ ಲೆಟರ್ ಕಳಿಸಿದ್ರೆ ಒಬ್ಬನ 100 ಒಂದು ಗುಂಪೆ ಇದೆ ಅಂತ ಸಮಾಖ್ಯ. ಎಲ್ಲ ಅದೇ ಬರೆದಿದ್ದಾರೆ ಅಂತ ಇಟ್ಬಿಡೋದಿಲ್ಲ, ಆ ಕಡೆಗೆ ಅದೇ ಬರೆದಿದ್ದಾರೆ. ಅಷ್ಟು ಜನ ಬರೆದಿದ್ದಾರೆ ಅಂದ್ರೆ ಏನಾಗಿದೆ? ಈಗ ಇಲ್ಲಿ ನೀರು ನಿಂತು ಹೋಗಿದೆ, ವಾರದಿಂದ ಬರ್ತಾ ಇಲ್ಲ, 1000 ಜನ ಸೈನ್ ಮಾಡಿದ್ರೆ ಏನ್ ಮಾಡ್ತಾರಾಗ? ಅಷ್ಟ ಅಟೆಂಡ್ ಮಾಡ, ಒಬ್ರು ಕೊಟ್ಟರೆ ಅದೇ ಬಿಸಾಕ್ಬಿಟ್ಟಿರ್ತಾನೆ. 1000 ಜನ ಕೊಟ್ಟಾಗ ಒಂದು ದೊಡ್ಡ ಹಿಂದು ಗುಂಪು ಇದೆ ಅಂತ ಗೊತ್ತಾಗುತ್ತೆ. ಸೇಮ್ ವರ್ಡಿಂಗ್ಸ್ ಎಲ್ಲ ಇದೆ, ಪರ್ಪಸ್ ಸರ್ವ್ ಆಗುತ್ತಾ ಇಲ್ಲ. ಈಗ ದೇರ್ಫೋರ್ ಹೇಳಿದ ಸಮಾಖ್ಯ ನೋಡಿ, ಇವರು ಹೇಳ್ತಾರೆ ಅವರು ಹಾಗೆ ಹೇಳ್ತಾರೆ, ಇವರು ಹೇಳಿದ್ರು ಅವರು ಹಾಗೆ ಹೇಳ್ತಾರೆ, ಸಮಾಖ್ಯ ಆಯ್ತು. ಅದೇ ವರ್ಡಿಂಗ್ಸ್ ಹೇಳಿಲ್ಲ, ನಾವು ಏನ್ ಹೇಳಿದ್ರಿ? ಈಗ ಸೇಮ್ ಲೆಟರ್ ಕೊಡಲಿಲ್ಲ, ಪ್ರಾಬ್ಲಮ್ ಹೇಗಿದೆ ಬರದಾಕ್ರೆ ಅಂತ ಹೇಳ್ಬಿಟ್ರೆ ಅಷ್ಟೇ. ಅವರು ತೋರಿಸ್ದಾಗ ಬರೋದ್ರು, ಸಮಯ ಅರ್ಥ ಒಂದೇ, ನೀರಿಲ್ಲ ಬರಬೇಕಷ್ಟೇ, ಬಟ್ ವರ್ಡಿಂಗ್ ಚೇಂಜ್ ಆಗಿಬಿಟ್ಟಿದೆ. ಅದೇನದು? ಅರ್ಥದ ಸಮಾಖ್ಯ. ಮೀನಿಂಗ್ ಸೇಮ್, ವಿಷಯ ಒಂದಾದಾಗ ಅದು ಅರ್ಥದ ಸಮಾಖ್ಯ. ಶಬ್ದಗಳು ಒಂದೇ ಆಗಿಬಿಟ್ರೆ ಅಂತ ಇರೋದನ್ನ ಶಬ್ದದ ಸಮಾಖ್ಯ ಅಂತ ಹೇಳ್ಕೊಂಡು ವಿಷ್ಣು ಸರ್ವೋತ್ತಮ ಶ್ರುತಿ ಹೇಳಿತ್ತು. ಪುರಾಣನ ವಿಷ್ಣು ಸರ್ವೋತ್ತಮ ಅಂತ ಹೇಳಿ ಶಬ್ದತಃ ಸಮಾಖ್ಯ. ವಿಷ್ಣು ಸರ್ವೋತ್ತಮ, ಹರಿಹಿ ಸರ್ವೋತ್ತಮ ಅಂತ ಹೇಳಿದರು. ವಿಷ್ಣು ಹರಿ ಎರಡು ಒಂದೇ. ಅವಾಗ ಏನಾಯ್ತು, ಅರ್ಥತಃ ಸಮಾಖ್ಯ. ಇದು ಅರ್ಥ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಹೌದು, ಏನಾಯ್ತು ನೂರು ಅರ್ಥ ಹೇಳಿದ್ರೆ ಅರ್ಥತಃ ಸಮಾಖ್ಯ. ಎಲ್ಲ ಅರ್ಥಗಳು ಕೂಡ ಏನ್ ಹೇಳ್ತಾ ಇದೆ, ವಿಷ್ಣುವಿನ ಉತ್ತಮತ್ವನೇ ಹೇಳ್ತಾ ಇದೆ. ಅರ್ಥತಃ ಸಮಾಖ್ಯ, ದೇವ್ರ ಬಗ್ಗೆ ಯಾವಾಗಲೂ ತಿಳ್ಕೊಂಡಿರ್ಬೇಕು. ದೇವ್ರ ಬಗ್ಗೆ ಏನ್ ಹೇಳೋ ದೊಡ್ಡವನು. ಹೌದು, ಎಷ್ಟು ಅರ್ಥ ಮಾಡಿರ್ಕೊ ಅರ್ಥ ಏನ್ ವ್ಯತ್ಯಾಸ ಆಗೋದಿಲ್ಲ. ಗ್ರೇಟ್ ಎಂಬ ಅರ್ಥ ಚೇಂಜ್ ಆಗೋದಿಲ್ಲ, ಅದು ಉಳ್ಕೊಂಡ್ಬಿಡುತ್ತದೆ. ಅರ್ಥದ ರೀತಿ ಬೇರೆ ಆಗಿರ್ಬಹುದು, ಆದ್ರೆ ಫಲಿತಾಂಶ ಏನಾಗಿದೆ ಅದು ಬಿಟ್ಟು ಸರ್ವೋತ್ತಮ ಅನೇಕ ರೀತಿ ಎಕ್ಸ್ಪ್ಲೇನ್ ಮಾಡಿದಾಗ ಆಗುತ್ತೆ ಅಷ್ಟೇ ಅರ್ಥ. ಅಲ್ಲೇನಾಯ್ತಾಗ ಮಾಯದು ಬೇರೆ ಅರ್ಥ ಮಾಡಿದಾಗ, ಯಾವ ಪ್ರಕರಣದಲ್ಲಿ ಕನ್ಫ್ಯೂಷನ್ ಬರೋದ್ರೆ ಅವಾಯ್ಡ್ ಮಾಡಿದಾಗ. ಆತ್ಮ ಮಾಯೆಯ ಪರಮಾತ್ಮ ಸೃಷ್ಟಿ ಮಾಡ್ದ, ನಾನು ಮಾಯಾ ಶಬ್ದಕ್ಕೆ ಅಜ್ಞಾನ ಅಂತ ಅರ್ಥ ಮಾಡಿಬಿಟ್ರೆ ಅಜ್ಞಾನ ಸೃಷ್ಟಿ ಮಾಡ್ದ ಅಂತ ಆಗ್ಬಿಡೋದು. ಇಚ್ಛಾ ಅಂತ ಮಾಡ್ಕೊಂಡ ಕರೆಕ್ಟ್ ಸಿನ್ ರಿಲೆವೆಂಟ್ ಮೀನಿಂಗ್. ಡಿಕ್ಷನರಿಯಲ್ಲಿ ಹತ್ತು ಅನೇಕ ಅರ್ಥಗಳಿದ್ದಾಗ ನಾವು ಉಪಯೋಗಿಸ್ತಕ್ಕಂತಹ ಒಂದು ಪ್ರಸಂಗದೊಳಗೆ ಯಾವಕ್ಕೆ ರಿಲೆವೆಂಟ್ ಆಗುತ್ತೋ ಅಂತ ತಗೊಳ್ಳೋದಕ್ಕೆ ಏನಂತಾರೆ, ಅದು ಬಹುವರ್ಥದ ಉಪಯೋಗ ಮಾಡೋದು. ಆದ್ರೆ ಒಂದೇ ಪದಕ್ಕೆ ಅನೇಕ ಅರ್ಥಗಳನ್ನು ಹೇಳುತ್ತಾ ದೇವ್ರ ಬಗ್ಗೆ ಹೇಳಿದಾಗ ಏನಾಗಿರ್ತದ, ಎಲ್ಲಾ ದೃಷ್ಟಿಯಿಂದ ದೇವ್ರ ದೊಡ್ಡವನು ಅಂತ ಹೇಳುತ್ತೆ. ತಾತ್ಪರ್ಯ ಅಲ್ಲಿ ಸಮಾಖ್ಯ, ಅರ್ಥತಾ ಸಮಾಖ್ಯ. ಇದರಲ್ಲಿ ಹೇಳಿದ ಆಚಾರ ಗ್ರಂಥಗಳು 37. ವ್ಯಾಸರಾಜ ಹೇಳಿದ್ದಾರೆ, ಗ್ರಂಥಾನ್ಮಧ್ವಶ್ಚಕಾರಾಸೌ ಸಪ್ತತ್ರಿಂಶದ ಅಮಂತರೀಹಿ. ವ್ಯಾಸರಾಜ ಹೇಳಿದ್ದಾರೆ. ದಾಸರಾಯರು ಕೂಡ ಆರಾರು ಮೇಲೊಂದು ಅಂತ ಹೇಳಿದ್ದಾರೆ. ಆರಾರು ಮೇಲೊಂದು ಎಷ್ಟಾಯ್ತು, 37 ಆಯ್ತು ಸಮಾಖ್ಯ. ಬಟ್ ಇಲ್ಲಿ ಸಪ್ತತ್ರಿಂಶ ತಂದ್ರೆ ಆರಾರು ಮೇಲೊಂದು ಅಂದ್ರು. ಶಬ್ದಿಂಗ್ಸ್ ಏನಾಗಿದೆ, ಇದು ವರ್ಡಿಂಗ್ಸ್ ಬೇರೆ ಇದೆ, ಬಟ್ ವಿಷಯ ಏನಾಗಿದೆ, ಎರಡು ಒಂದೇ. 37 37 ಅದೇನದು, ಅರ್ಥದ ಸಮಾಖ್ಯ. ಇತಿ ಅರ್ಥದ ಸಮಾಖ್ಯ ಶಬ್ದತೋಪಿ ಇತಿ ವಾಕ್ಯ ಮುಕ್ತಂ. ವಾಕ್ಯ ಅಂದ್ರೆ ಉಚ್ಚ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಆಕಾಂಕ್ಷ ಸನ್ನಿಧಿ ಯೋಗ್ಯತಾವತಾಂ ಪದಾನಾಂ ಸಮೂಹ ವಾಕ್ಯಂ ಅಂತ ಹೇಳಿದ್ದಾರೆ. ವಾಕ್ಯ ಅಂದ್ರೆ ಪದಗಳ ಸಮುದಾಯ. ಬರೀ ಪದಗಳು ಸುಮ್ಮನೆ ಸೇರಿಸ್ಬಿಟ್ರೆ ಆಗೋದಿಲ್ಲ, ಏನ್ ಕೊಡ್ಬೇಕು, ಅದಕ್ಕೊಂದು ಮೀನಿಂಗ್ ಬರಬೇಕು, ಒಂದು ಕಂಪ್ಲೀಟ್ ಸೆನ್ಸ್ ಸಿಗಬೇಕು. ಅದನ್ನು ವಾಕ್ಯ ಅಂತ ಎಂದು ಹೇಳಿದ್ರೆ ಮತ್ತೆ ಹೇಳಬೇಕಾಗಿಲ್ಲ. ಇನ್ನು ಪ್ರಕರಣ ಅಂದ್ರೇನು, ಕಯಾಚಿತ್ ಅದು ವಿವಕ್ಷಯ ಏಕಾರ್ಥಾವಚ್ಛಿನ್ನಂ ವಾಕ್ಯ ಜಾತಂ ಪ್ರಕರಣಂ. ಕಯಾಚಿತ್ ವಿವಕ್ಷಯ ಏಕಾರ್ಥಾವಚ್ಛಿನ್ನಂ ವಾಕ್ಯ ಜಾತಂ ಪ್ರಕರಣಂ. ಪ್ರಕರಣ ಅಂತ ನಮ್ಮದು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಕ್ರಮ ಅಂದ್ರೆ ಕಾಂಟೆಕ್ಸ್ಟ್ ಅಂತೀವಲ್ಲ, ಅದು ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡೋದು. ಕಾಂಟೆಕ್ಸ್ಟ್ ನೋಡಿದಾಗ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಅದೇ ಉತ್ತರ ಎಷ್ಟು ಎಕ್ಸಾಂಪಲ್ ನೋಡಿದ್ದೇವೆ. ಈಗ ಊಟ ಕೂತಿದ್ದಾನೆ, ಸೈಂಧವಮಾನಯ ಅಂತ ಹೇಳಿದ. ಸೈಂಧವಮಾನಯ, ಸೈಂಧವ ಶಬ್ದಕ್ಕೆ ಎಷ್ಟು ಅರ್ಥ ಇದೆ? ಸೈಂಧವ ಅಂತ ಹೇಳಿದ್ರೆ ಸಿಂಧೂ ದೇಶದವನು ಅಂತ ಅರ್ಥ ಇದೆ. ಸೈಂಧವ ಅಂದ್ರೆ ಸಿಂಧೂ ದೇಶದ ಕುದುರೆ ಅಂತ ಅರ್ಥ ಇದೆ. ಸೈಂಧವ ಅಂದ್ರೆ ಸೈಂಧವ ಲವಣ ಅಂತ ಅರ್ಥ ಇದೆ. ಊಟ ಕೂತ ಸೈಂಧವನ್ ತಗೊಳ್ ಕುದುರೆ ತಂದ್ಬಿಟ್ಟು ಊಟ ಬಿಟ್ಟು ಅಂತ ಹೋಗ್ಬಿಡ್ತಾರೆ. ಒಳ್ಳೆ ಗ್ರಾಚಾರ ಗೊತ್ತೊಂದು, ಏನ್ ತರಬೇಕಾಗ ಅವನಿಗೆ, ಲವಣ ತರಬೇಕಾಗ. ಆಗ ಒಳ್ಳೆ ಅಲ್ಲ ಡ್ರೆಸ್ ಮಾಡಿಕೊಂಡು ಇತ್ತ ಕೈ ಕಡ್ಗ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಸೈಂಧವ ಮಾನ ಅಂದ್ರೆ ಏನೀಗ, ಕುದುರೆ ತರಬೇಕು, ಉಪ್ಪು ತಂದ್ಬಿಟ್ರೆ ಬಜೆಟ್ ಆಗತ್ತೆ. ಆಮೇಲೆ ಜಯದ್ರಥ ಸೈಂಧವನ್ನು ಕೊಂದ ಅಂತ ಹೇಳಿದಾಗ ಅರ್ಜುನ ಸೈಂಧವನ್ನು ಕೊಂದ, ಉಪ್ಪು ಕೊಂದ ಅಂತ ಅರ್ಥನ, ಕುದುರೆ ಕೊಂದ ಅಂತ ಅರ್ಥನ, ಏನಲ್ಲಿ ಆ ಹಿಂದೂ ದೇಶದ ಅವರ ಜಯದ್ರಥನ ಕೊಂದ ಅಂತ ಅರ್ಥ. ಇವರ ಪ್ರಕರಣ ಇದೆ, ಆ ಪ್ರಕರಣ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೇನಂತ ಕರೀತಾರೆ, ಪ್ರಕರಣ ಕಾಂಟೆಕ್ಸ್ಟ್. ಅನೇಕ ಕಾಂಟೆಕ್ಸ್ಟ್ ನೋಡಿದ್ರೆ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಪಜೀತ ಆಗುತ್ತೆ. ಸಂದರ್ಭ ಅರ್ಥ ಮಾಡ್ಕೋ. ಇಲ್ಲಿ ದೇವರು ಆತ್ಮಮಾಯ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ವೈಭವ, ಅದು ಗ್ರೇಟ್ನೆಸ್. ಅದು ಅಜ್ಞಾನ ಸೃಷ್ಟಿ ಮಾಡಿದ ಗ್ರೇಟ್ನೆಸ್ ಆಗುತ್ತೆ ಅದು ಅಲ್ಲ. ಏನ್ ಅರ್ಥ ಮಾಡಬೇಕಾಗ, ಇಚ್ಛೆಯಿಂದ ಸೃಷ್ಟಿ ಮಾಡಿದ್ರೆ ಎಷ್ಟು ಸುಲಭ ಇಲ್ಲ. ಮಾಯಾ ಶಬ್ದಕ್ಕೆ ಅನೇಕ ಅರ್ಥಗಳಿದ್ರು ಕೂಡ ಪ್ರಕರಣ ಏನ್ ಮಾಡುತ್ತೀಗ, ಹೆಲ್ಪ್ ಮಾಡುತ್ತೆ ಯಾವ್ದು ಯಾವ ಅರ್ಥ ತಗೊಳ್ಬೇಕು ಅಂತೇಳಿ. ಇನ್ನು ಹರಿದೇವ ಪರ ಅಂತಿದೆ, ಹರಿ ಶಬ್ದಕ್ಕೆ ಹತ್ತು ಅರ್ಥ ಇದೆ. ಹರಿ ಅಂದ್ರೆ ಕುದುರೆ ಅಂತ ಅರ್ಥ ಇದೆ, ಸಿಂಹ ಅಂತ ಅರ್ಥ ಇದೆ, ಕಪಿ ಅಂತ ಅರ್ಥ ಇದೆ, ಜಿಂಕೆ, ಏನೇನೋ ಅರ್ಥಗಳಿದೆ. ಆದ್ರೆ ಅದರಲ್ಲಿ ಅವರು ಹರಿಹಿ ಸರ್ವೋತ್ತಮ ಏನ್ ಮಾಡ್ಬೇಕಾಗ, ವಿಷ್ಣು ಅಂತ ಅರ್ಥ ಮಾಡೋದು. ಹರಿಹಿ ಜೀವೋತ್ತಮ ಅಂತೇವೆ, ವಾಯು ಹರಿ ಶಬ್ದ ವಾಯು ಅಂತ ಅರ್ಥ ಇದೆ. ಅದಕ್ಕೆ ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಂತ ಹೇಳಬೇಕಾದ್ರೆ ಹರಿಪಾದ ಕಂಜ, ಹರಿಪಾದಕ್ಕೆ ಎರಡರ್ಥನೂ ಇದೆ. ಸರ್ವೋತ್ತಮನಾದ ಹರಿಪಾದ ಕಂಜ, ಜೀವೋತ್ತಮರ ವಾಯುದೇವರ ಪಾದ ಕಂಜ, ಎರಡರ್ಥನ ತೊಳಕ್ ಬರುತ್ತೆ, ಎರಡು ಅರ್ಥ ಸೆಪರೇಟ್ ಅಲ್ಲಿ. ಆದ್ರೆ ಕುದುರೆ ಬರ್ತದೊಳಗೆ ಬರದೇ ಇಲ್ಲ, ಅರ್ಥ ಆಯ್ತಾ? ಈಗ ಈ ರೀತಿ ಆಮೇಲೆ ಏನ್ ಮಾಡ್ತಾರೆ, ಈಗ ಗಜ ಹರಿ ರಥಗಳ ಸಮೇತ ಬಂದ್ರು, ಗಜ ಹರಿ ರಥಗಳ ಸಮೇತ ಬಂದ್ರು. ಹರಿ ಅಂದ್ರೆ ಏನಾಯ್ತಾ ಇಲ್ಲ, ಈಗ ಕುದುರೆ ಅಂತ ಆಯ್ತಾ. ಇದೆಲ್ಲ ಯಾವ್ದರಿಂದ ಗೊತ್ತಾಗುತ್ತೆ ಅರ್ಥಗಳು, ಪ್ರಕರಣ ಕಾಂಟೆಕ್ಸ್ಟ್ ನೋಡಿದಾಗ ಅರ್ಥ ಆಗುತ್ತೆ. ಇದು ಪ್ರಕರಣ ಅಂತ ಕರೀತಾರೆ. ಕಯಾಚಿತ್ ವಿವಕ್ಷಯ, ಯಾವ್ದೋ ಒಂದು ಗೆಟ್ ಔಟ್ ಅಂತಂದ್ರು, ಯಾವ ಪ್ರಕರಣದಲ್ಲಿ ಅಂದ್ರೆ ಯೋಚನೆ ಮಾಡಬೇಕು. ಅರ್ಥ ಆಯ್ತಾ? ಯಾವ ಪ್ರಕರಣದಲ್ಲಿ ಅಂದ್ರು, ಓ ಈ ಪ್ರಕರಣ ಹಾಗಿದ್ರೆ ಬಿಟ್ಬಿಡು ಅಂತ ಅರ್ಥ. ಮಾತಿಗೆ ಏನರ್ಥ ಅದಕ್ಕೀಗ, ಆ ವಿಷಯ ಬೇಡ ಹಾಗಿದ್ರೆ ಮಾತು ನಿಲ್ಲಿಸು ಅಂತ ಅಷ್ಟೇ. ಹೊತ್ತು ಬೇರೆ ಇನ್ನೇನಲ್ಲ, ಬೇರೆ ಕಡೆ ಯಾವ್ದೋ ಪ್ರಸಂಗದಲ್ಲಿ ಅಂದ್ಬಿಟ್ರೆ ಕಾಂಟ್ಯಾಕ್ಟೇ ಬೇಡ ಅಂತ ಅರ್ಥ. ಕೆಲಸದ ಗೆಟ್ ಔಟ್ ಅಂದ್ರೆ ಕಾಂಟ್ಯಾಕ್ಟೇ ಬೇಡ, ಕೆಲಸದ ಈ ವಿಷಯ ಬೇಡ. ತಿಳಿತಾ? ಈ ಪ್ರಸಂಗ ಬಂದ್ರೆ ವಿಟಿಫೈರ್ ಅಲಾಟ್ ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಸಮಸ್ಯೆ ಬರೋದಿಲ್ಲ. ಎಲ್ಲದಕ್ಕೂ ಒಂದೇ ಅರ್ಥ ಮಾಡ್ಕೊಂಡ್ಬಿಟ್ಟು ಏನಾಗುತ್ತಾಗ ಅಪಾರ್ಥ ಬಿಡು, ಹೋ ಮಣ್ಣು ತಿನ್ನೋ ಬಂದ್ಬಿಡ್ತ. ಯಾವ ಪ್ರಕಾರ ಮಣ್ಣು ತಿಂದು ಅಂತ ಹೇಳ್ಬಿಟ್ಟು ಅಂತ ಕೇಳಿ ಯಾತಕ್ಕೆ ಹೇಳಿದ್ರಪ್ಪ, ಏನೋ ಮಾಡಬಾರ್ದು ಮಾಡ ಅದಕ್ಕೆ ಅಂತಿದ್ದಾರೆ. ಮಣ್ಣು ತಿನ್ನು ಅಂತ ಕೆಟ್ಟ ಕೆಲಸ ಮಾಡಬೇಡ ಅಂತ ಅರ್ಥ. ಮಣ್ಣು ತಿನ್ನು ಅಂತ ಹೇಳ್ಬಿಟ್ರೆ ನನ್ನ ಊಟ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಆ ಅರ್ಥ ಅಲ್ಲ. ಅದಕ್ಕೆ ಅದು ಅರ್ಥ ಮಾಡ್ಕೊಂಡು ಕೆಪಾಸಿಟಿ ಇರಬೇಕು. ಅದಕ್ಕೆ ಅದು ಮಿಲ್ದ ಹೋದ ಮೂರ್ಖ ತರ ಆಗಿಬಿಡುತ್ತೆ, ಏನೋ ಆಗೋಗ್ಬಿಡುತ್ತಾನೆ. ಇತಿ ಮುಂದೆ ಇನ್ನೊಂದು ತಾದೃಶ್ಯಂ ಪ್ರಕರಣ ಜಾತಂ ಸ್ಥಾನಂ ಅಂತ ಮೂರ್ನಾಲ್ಕು ವಾಕ್ಯ ಪ್ರಕರಣ ಒಟ್ಟಿಗೆ ಸೇರಿಬಿಟ್ರೆ ಸ್ಥಾನ ಅಂತ ಕರೀತಾರೆ. ಸ್ಥಾನ ಟೋಟಲ್ ಕಾಂಟೆಕ್ಸ್ಟ್ ಇದ್ದು ಒಂದು ವಾಕ್ಯ ಪ್ರಸಂಗ ಇದ್ರೆ ಅದು ಪ್ರಕರಣ ಅಂತ. ಪ್ರಕರಣಗಳ ಗುಂಪೆ ಎದ್ಬಿಟ್ಟಾಗ ಏನದು ಸ್ಥಾನ ಅಂತ ಕರೀತಾರೆ. ಪ್ರಸ್ಥಾನ ಪ್ರಸ್ಥಾನತ್ರಯ ಅಂತ ಕರಿಬೇಕಾದ್ರೆ ಸ್ಥಾನ ಅಂತ ಗೀತಾ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಅಲ್ಲಿ ಸ್ಥಾನ ಅಂದ್ರೆ ಅರ್ಥ ಬರುತ್ತೆ ಅದಕ್ಕೆ. ಏತೇಷಾಂ ಅನುಮಾನಿ ಅಂತರ್ಭಾವ ಉತ್ತಮೋಪನ್ನಂ ಇವರು ಯಾವ್ದ್ರಲ್ಲಿ ಸೇರ್ತಾ ಇದೆ? ಉದಾಹರಣೆ ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ ಶ್ವೇತಾಶ್ರದ ಉಪನಿಷತ್ ಹೇಳ್ತಾ ಇದೆ. ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ ರುದ್ರ ಅಂತ ಏನಂತ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಈಗ ಆರಂಭ ಹೇಳ್ತಾ ಇದ್ದಾರೆ. ಈಗ ಸೃಷ್ಟಿಯ ಪ್ರಾರಂಭದಲ್ಲಿ ಏಕೋ ರುದ್ರ ಅಂತ ಹೇಳಿದಾಗ ರುದ್ರದೇವರು ಅರ್ಥ ಮಾಡೋ ಬರೋ ಚಾನ್ಸೇ ಇಲ್ಲ. ಯಾತಕ್ಕೆ ಕಾಂಟೆಕ್ಸ್ಟ್ ಆಗಿಲ್ಲ. ರುದ್ರದೇವರು ಬರೋದು ಯಾವಾಗ? ಸೃಷ್ಟಿ ಮುಗಿದು ಬ್ರಹ್ಮದೇವರು ಮೇಲೆ ಅವರಿಂದ ಬರ್ತಾರೆ. ಸೊ ಇಲ್ಲಿ ಹೇಳಿದಾಗ ರುದ್ರ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ಇಷ್ಟು ಅಂತಾನೆ ಮಾಡಬೇಕು. ಪ್ರಕರಣ ಆ ಸೃಷ್ಟಿ ಆದಿ ಪ್ರಕರಣ ಇದು ಅಂತ ಬದ್ಧದ ಪ್ರಕರಣ ಅಲ್ಲ. ಆ ಪ್ರಕಾರ ಸರಿಯಾಗಿ ಅರ್ಥ ಆಗ್ಬಿಡುತ್ತೆ, ಕನ್ಫ್ಯೂಷನ್ ಆಯ್ತು. ಅರ್ಥ ಮಾಡೋ ಸ್ಕೋಪ್ ಎಲ್ಲಿದೆ? ರುದ್ರೋ ಬೋ ಶಿರಾಬೋ ವಿಷ್ಣು ಹೆಸರಿದೆ, ಆ ಅರ್ಥ ಮಾಡ್ಬಿಡ್ತಾರೆ. ಇದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಯಾವ ಸಭೆಯನ್ನು ಬರೋದಿಲ್ಲ. ಅದು ಆಚಾರ್ಯ ಏನ್ ಮಾಡಿದ್ರೆ ಈಗ ತತ್ವಮಸಿ ನೇ ಇಟ್ಕೊಂಡ್ಬಾರ ಹೋಗಿ. ತತ್ವಮಸಿ ಯಾವ ಪ್ರಕರಣದಲ್ಲಿ ಮಾತಾಡ್ತಾರೆ ತಂದೆ? ಉದ್ದಾಲಕರು ಚೇತಗತ್ತೆ ಹೇಳ್ತಾ ಇದ್ದಾರೆ. ತತ್ವಮಸಿ ಶಬ್ದಕ್ಕೆ ಮೇಲ್ನೋಟದ ಅರ್ಥ ಏನಿದೆ? ಈಗ ನೀನು ಅವನಾಗಿದ್ದಿ ಅಂತ ಅರ್ಥ ಇದೆ. ಆದ್ರೆ ಪ್ರಕರಣ ಏನಿದೆ? ಈಗ ಮಗ 12 ವರ್ಷ ಹೋಗಿದ್ದಾನೆ, ಓದಿ ವಾಪಸ್ ಬಂದಿದ್ದಾನೆ. ಬಂದವನು ನಮಸ್ಕಾರ ಕೊಡಬಾರ್ದೇ ನಿಂತುಬಿಟ್ಟಿದ್ದಾರೆ, ದುರಹಂಕಾರ ನಿಂತುಬಿಟ್ಟಿದ್ದಾರೆ. ಅವನು ಏನ್ ಮಾಡಬೇಕಾಗಿದೆ? ಈಗ ಅಹಂಕಾರ ಕಡಿಮೆ ಮಾಡಬೇಕಾಗಿದೆ, ಅಹಂಕಾರ ತೆಗೆದು ಹಾಕಬೇಕಾಗಿದೆ. ಆ ಹೊತ್ತಿನಲ್ಲಿ ಏನಂತ ಹೇಳಿದ್ರೆ ಅರ್ಥ ಶೂಟ್ ಆಗುತ್ತೆ. ತತ್ವಮಸಿ ಶಬ್ದಕ್ಕೆ ನಿನ್ನ ದೇವರು ಅಂದ್ರೆ ಏನಾಗ್ತಿತ್ತು? ಇನ್ನೂ ಅಗ್ರವೇಟ್ ಆಗೋಗೋದು ಅಹಂಕಾರ. ಹೌದು, ಇನ್ನು ಮ್ಯಾಲೆ ಬಿಡ್ತಾ ಇದ್ದ. ಆದ್ರೆ ನೀನ್ ದೇವರಲ್ಲ, ಯಾ ಅತತ್ವಮಸಿ, ನಿನ್ ದೇವರ ನೀನು. ನಾ ಕಷ್ಟ ಓದಿದ ಮಾತ್ರಕ್ಕೆ ಅಷ್ಟು ಗ್ರೇಟ್ ಆಗಿಬಿಟ್ಟಿ ಅಂತ ಹೇಳಿದ ತಕ್ಷಣ ಡೌನ್ ಆಗಿಬಿಡ್ತಾರೆ. ಅರ್ಥ ಆಯ್ತಾ? ಪ್ರಕರಣ ನೋಡ್ಬೇಕು, ಯಾವ ಪ್ರಕರಣದಲ್ಲಿ ಮಾತಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ನ್ಯಾಯಮೂರ್ತಾದಿಗಳು ವಿಶೇಷವಾಗಿ ತಿಳಿಸ್ತಾರೆ. ತತ್ವದಲ್ಲಿ ಆಚಾರ ಹೇಳ್ತಾರೆ, ಇಲ್ಲ ತಿಳ್ಕೊಂಡಿದ್ರೆ ಅಪ್ಲೈ ಮಾಡೋದು. ಎಲ್ಲಿ ಪ್ರಕರಣ ಯಾವ ಪ್ರಕರಣ ಏನ್ ಬಂದಿದೆ ಅದು ಅರ್ಥ. ಹಿಂದೂ ಮುಂದೆ ಏನ್ ಮಾಡಿಬಿಡ್ತಾರಾಗ? ಹಿಂದೂ ಮುಂದೆ ಅಪಾರ್ಥ ಆಗೋಗುತ್ತೆ. ಏನು ಕಾಂಟೆಕ್ಸ್ಟ್ ಇದೆ, ಔಟ್ ಆಫ್ ಕಾಂಟೆಕ್ಸ್ಟ್ ಒಂದು ಸೆಂಟೆನ್ಸ್ ಹೇಳ್ಬಿಟ್ರೆ ತಪ್ಪಾಗುತ್ತೆ. ತಾದೃಶಂ ಪ್ರಕರಣ ಜಾತನು ಸ್ಥಾನ ಏತೇಷಾ ಅನುಮಾನಿ ಅಂತರ್ಭಾವಾದ ಉತ್ತಮೋಪನ್ನಂ ಸಮಾಖ್ಯಾಯಾಹ ವಾಕ್ಯಾದೇಹೇ ಅವರತ್ವೇಪಿ ತದಾದಿತ್ವೇನ ಗ್ರಹಣಂ. ಸಮಾಖ್ಯಾಯಾಹ ವಾಕ್ಯಾದೇರ ಅವರತ್ವೇಪಿ ತದಾದಿತ್ವೇನ ಗ್ರಹಣಂ ಜ್ಯೋತಿರ್ಲಿಂಗಂ ಸಮಾಖ್ಯಾ ಚ ವಾಕ್ಯಂ ಪ್ರಕರಣ ತಥಾ ಇತಿ ಅವೀಕ್ಷಿತ ಕ್ರಮ ವಾಕ್ಯಂ ಅನುಸೃತ್ಯ ಕೃತಂ. ಇದು ಉಪಕ್ರಮಾದೀನಾಂ ತಾತ್ಪರ್ಯ ಲಿಂಗತ್ವಂ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟು, ಆಕ್ಚುಲಿ ಸಮಾಖ್ಯಾ ಅನ್ನೋದೇನು? ವಾಕ್ಯಾದೇರ ಅವರತ್ವೇಪಿ ಶ್ರುತಿ ಲಿಂಗ ಸಮಾಖ್ಯಾದಲ್ಲಿ ಆಮೇಲೆ ಬರಬೇಕು ನ್ಯಾಯ. ಮೊದಲು ಯಾತಕ್ಕೆ ಬಂತು ಅಂತ ಕೇಳಿದ್ರೆ, ಇಲ್ಲಿ ಏನಿಟ್ಕೊಂಡು ಗಮನದಲ್ಲಿ ಇಟ್ಕೊಂಡಿಲ್ಲ. ಇಲ್ಲಿ ಕ್ರಮ ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ಹೇಳಿದ್ದಾರೆ ಹೊರತು ಕ್ರಮ ಇಟ್ಕೊಂಡಿಲ್ಲ. ಒಂದು ಕ್ರಮದಲ್ಲಿ ಹೇಳೋದು ಬೇರೆ, ಕ್ರಮ ಇಲ್ಲದೆ ಹೇಳೋದು ಬೇರೆ. ಗಂಗೆ ಚವನಿ ಚೈವ ಗೋದಾವರಿ ಸರಸ್ವತಿ, ಏನು ಕ್ರಮ ಇಟ್ಕೊಂಡಿಲ್ಲ ನಾವೀಗ? ತಾರತಮ್ಯ ಕ್ರಮ ಇಟ್ಕೊಂಡಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೇವೆ ಅಂತೇಳಿ. ಹಾಗೆ ತಾರತಮ್ಯನ ಹುಡುಕ್ಬಾರ್ದು ಅದ್ರ ಅಲ್ಲಿ. ಕೆಲವೊಂದು ತಾರತಮ್ಯ ವಿಷ್ಣು ಆಮೇಲೆ ಲಕ್ಷ್ಮಿ ಅಂತ ಹೇಳಿದಾಗ ಏನು ಕ್ರಮ ಇಟ್ಕೊಂಡಿದ್ದೇವೆ? ತಾರತಮ್ಯ ಕ್ರಮ ಇಟ್ಕೊಂಡಿದ್ದೇವೆ. ಇಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಕ್ರಮ ಇಟ್ಕೊಂಡಿಲ್ಲ, ಯಾವ್ದು ಇಟ್ಕೊಂಡಿಲ್ಲ. ಅದರಿಂದಾಗಿನೇ ಆಚಾರ್ಯ ಏನ್ ಮಾಡ್ತಾರೆ? ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನ ಅಂತ ಹೇಳಿಲ್ಲ. ಇಲ್ಲದ ಹೋಗಿದ್ರೆ ಲಿಂಗ ಸಮಾಖ್ಯ ವಾಕ್ಯ ಪ್ರಕರಣ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಉಪಕ್ರಮಾದೀನಾಂ ಇವು ಅದೇ ರೀತಿ ಹೇಳಿದೆ, ದೃಷ್ಟಾಂತ ಕೊಟ್ಟಿದೆ. ಇಂದ್ರ ಅಗ್ನಿ ಯಮ ಈ ರೀತಿ ಕ್ರಮ ಹೇಳಬೇಕಾದ್ರೆ ತಾರತಮ್ಯ ಕ್ರಮ ಅಲ್ಲದು. ಯಾವ ಕ್ರಮ ಅದು? ದಿಕ್ಕ್ರಮ. ದಿಕ್ಕಿನ ಕ್ರಮ ಇದೆ, ತಾರತಮ್ಯ ಕ್ರಮ ಇಟ್ಕೊಂಡಿಲ್ಲ, ದಿಕ್ಕಿನ ಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಈ ಕ್ರಮ ಇಟ್ಕೊಂಡಿರೋದ್ರಿಂದ ತಾರತಮ್ಯ ಅಲ್ಲ. ಅರ್ಥ ಮಾಡ್ತು. ಅದೇ ರೀತಿ ನವಗ್ರಹಗಳು ಹೇಳಬೇಕಾದ್ರೆ ಕೂಡ ನಾವು ಸೂರ್ಯ ಸೋಮ ಮಂಗಳ ಬುಧ ಅಂತ ಹೇಳ್ಬಿಡ್ತೇವೆ. ಯಾವ ಕ್ರಮ ಇದು? ವಾರದ ಕ್ರಮ, ತಾರತಮ್ಯ ಕ್ರಮ ಅಲ್ಲ. ತಾರಕ್ರಮದಲ್ಲಿ ಯಾರು ದೊಡ್ಡವರಾಗ್ತಾರೆ? ಗುರು. ಗುರು ಭಾರಿ ದೊಡ್ಡವರು, ಸ್ವಯಂಭವನು ಅವರೆಲ್ಲ ಮೇಲ್ಗಟ್ಟದಲ್ಲಿರ್ತಾರೆ, ಸೂರ್ಯ ಕಡಿಮೆ ಆಗಿಬಿಡ್ತಾರೆ. ಅದು ಆ ತಾರತಮ್ಯ ಕ್ರಮ, ವಾರದ ಕ್ರಮ. ಅರ್ಥ ಆಯ್ತಾ? ಈಗ ಅದಕ್ಕೆ ಇಲ್ಲಿ ಯಾವ ಕ್ರಮ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಯಾವ ಕ್ರಮ ಇಟ್ಕೊಂಡು ಅವಿಕ್ಷೇತ ಕ್ರಮ ಅಂತ ಕೇಳಿ ಈ ಪ್ರಶ್ನೆ ಮಾಡಿಬಿಡ್ತಾರೆ. ನನ್ನ ಮೇಲೆ ಆಮೇಲೆ ಬಿತ್ತು ಅಂತ ಹೇಳಾಗಿಲ್ಲ, ಈಗ ಅಂತಷ್ಟು ಯಾರ ಮೇಲೆ ಬೇಕಾದ್ರೆ ಬಂದು ಬಿಡಬಹುದು. ಅದು ದೋಷ ಇಲ್ಲ ಪ್ರಭು, ಅದಕ್ಕೇನದು ಕ್ಷಣ ಅಂತ ಹೇಳಿದ್ರು. ಪ್ರಾವುಕ್ಷಣ ಪ್ರೋಕ್ಷಣ ಅದಕ್ಕೆ ಕ್ರಮ ಎಕ್ಸ್ಪೆಕ್ಟೇ ಮಾಡಬಾರದು. ಆ ರೀತಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಉಪಕ್ರಮಾದೀನಾಂ ತಾತ್ಪರ್ಯ ಲಿಂಗತ್ವಂ ಏತೇಷಾಂ ಅರ್ಥ ಏವೇತಿ ವಿಶೇಷ ಜ್ಞಾಪನಾರ್ಥೋ ಯೋಗ ವಿಭಾಗ. ಉಪಕ್ರಮಾದೀನಾಂ ತಾತ್ಪರ್ಯ ಲಿಂಗತ್ವಂ ಏತೇಷಾಂ ಅರ್ಥ ಏವೇತಿ ವಿಶೇಷ ಜ್ಞಾಪನಾರ್ಥೋ ಯೋಗ ವಿಭಾಗ. ಉಪಕ್ರಮಾದಿಗಳಿಗೂ ಸಮಾಖ್ಯಾದಿಗಳಿಗೂ ಒಂದು ವ್ಯತ್ಯಾಸ ಇದೆ. ಉಪಕ್ರಮಾದಿಗಳೆಲ್ಲ ತಾತ್ಪರ್ಯಕ್ಕೆ ಕಾರಣ. ಇವೆಲ್ಲ ಕೂಡ ವಾಕ್ಯಜ್ಞಾನಕ್ಕೆ ಯಥೇಷ ಅರ್ಥ ಇವೈತಿ. ಅದು ಒಟ್ಟಾಗಿ ಒಂದು ಪ್ರಕರಣದ ತಾತ್ಪರ್ಯ ಹುಡುಕಬೇಕು ಅಂದ್ರೆ ಉಪಕ್ರಮ ಹುಡುಕಬೇಕು, ಇಲ್ಲಿ ವಾಕ್ಯಾರ್ಥ ಹುಡುಕಬೇಕಾದ್ರೆ ಇವು ಪ್ರಕರಣ ಆಗಿ ಹುಡುಕಬೇಕು. ಆ ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಮತ್ತೆ ವಾಕ್ಯದ ಅರ್ಥ ತಿಳ್ಕೋಬೇಕು, ಆಗ ನಮಗೆ ಇಷ್ಟು ಬೇಕು. ಇಡೀ ಒಂದು ಗ್ರಂಥದ ಅರ್ಥ ತಿಳ್ಕೋಬೇಕು, ಅವಾಗ ಯಾವ್ದು ಬೇಕು? ಉಪಕ್ರಮಾದಿಗಳು ಬೇಕಾಗುತ್ತೆ. ಹೇಗೆ ಗ್ರಂಥ ಶುರುವಾಗುತ್ತೆ, ಹೇಗೆ ಗ್ರಂಥ ಮುಗಿಯುತ್ತೆ, ಅಲ್ಲಿ ಬೇಕಾಗುತ್ತೆ. ಇವಿಷ್ಟು ಆ ಒಂದು ವಾಕ್ಯದ ಅರ್ಥ ತಗೋಬೇಕಾದ್ರೆ ಮಣ್ಣು ತಿನ್ನು ಇಷ್ಟೇ ವಾಕ್ಯ. ಇದಕ್ಕೆ ಇವೆಲ್ಲ ಅರ್ಥ ಮಾಡಿಕೊಂಡಾಗ ಸರಿ ಹೋಗುತ್ತೆ. ಸೊ ಎರಡೂ ಕೂಡ ತಾತ್ಪರ್ಯಕ್ಕೆ ಉಪಯೋಗಿಸೋದು ನಾವು. ಅಲ್ಲಿ ಒಟ್ಟು ಗ್ರಂಥ ಅಥವಾ ಒಂದು ಘಟ್ಟದ ತಾತ್ಪರ್ಯ ಅಲ್ಲಿ ಹುಡುಕಿದರೆ ಬರೀ ವಾಕ್ಯದ ಅರ್ಥ ಮಾತ್ರ ಇಲ್ಲಿ ಹುಡುಕ್ತೇವೆ. ಆದ್ರಿಂದ ಎರಡರ ಪರ್ಪಸ್ ಕೂಡ ಡಿಫರೆಂಟ್ ಆಗಿರೋದ್ರಿಂದ ರಿಪಿಟೇಷನ್ ಅಲ್ಲ, ಅವು ಬಿಟ್ಟಿದ್ದು ಅಲ್ಲ, ಹೇಳಿದ್ದು ಅಲ್ಲ, ಹೆಚ್ಚಾಗಿ ಅಂತ. ಉಪಕ್ರಮಾದಿ ನಾಮ ಸ್ವಾರ್ಥೇ ಆಗಮತ್ವೇಪಿ ತಾತ್ಪರ್ಯೇವ ಲಿಂಗತ್ವಾ ನೋಕ್ತ ವಿರೋಧ. ಉಪಕ್ರಮಾದಿಗಳು ಅಷ್ಟಕ್ಕೆ ಇಟ್ಕೊಂಡಾಗ ಆಗಬಹುದು, ಅಪ್ಲೈ ಮಾಡಿದಾಗ ಏನಾಗುತ್ತದೆ? ಯುಕ್ತಿ ಆಗುತ್ತೆ. ಇಲ್ಲಿ ಧೂಮ ಧೂಮ ಪ್ರತ್ಯಕ್ಷ ಅಷ್ಟೇ, ಧೂಮ ಧೂಮ ಪ್ರತ್ಯಕ್ಷ. ಆದ್ರೆ ಧೂಮದಿಂದ ನಾವು ಬೆಂಕಿ ಹಿಡಿದಾಗ ಏನಾಗುತ್ತದ? ಅನುಮಾನ ಆಗಿಬಿಡುತ್ತೆ. ಒಂದೇ ಧೂಮ, ಪ್ರತ್ಯಕ್ಷ ಅನುಮಾನ ಎರಡು ಆಗುತ್ತ. ಪ್ರತ್ಯಕ್ಷ ಆಗೋದು ಯಾವಾಗ? ಧೂಮ ಧೂಮವಾಗಿ ಅಷ್ಟೇ ಕಂಡ್ರೆ ಅದು ಪ್ರತ್ಯಕ್ಷ. ಧೂಮ ನೋಡ್ಬಿಟ್ಟು ಯಾವ್ರೆ ನೋಡಿ ಧೂಮ ಅಂತ ಹೇಳಿದ್ರೆ ನೀರ್ ತಗೊಂಡು ಹೊರಟೇಬಿಟ್ಟ. ಯಾವ್ದಕ್ಕೆ ಕಾರಣ ಆಯ್ತದ? ಯುಕ್ತಿ ಕಾರಣ, ಯುಕ್ತಿಯಿಂದ ಆಯ್ತದ. ಹುಡುಗರಿಗೆ ಅರ್ಥ ಆಗೋದಿಲ್ಲ, ಹುಡುಗರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಇವ್ರಿಗೆ ಯಾರಿಗೆ ಅರ್ಥ ಆಗುತ್ತೆ? ಯುಕ್ತಿ ಇದ್ದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇದು ಸ್ವಾರಸ್ಯ ಅಂದ್ರೆ ಒಂದೇ ಒಂದು ಧೂಮ. ಯಾರೋ ಧೂಮ ಅಂದ್ರು, ಆಗಮ ಕೂತಿದ್ದೇವೆ, ಅಲ್ಲಿ ಹೊಗೆ ಬಂದಿದೆ ಅಂತ ಹೇಳಿದ. ಹೊಗೆ ನಮಗೆ ಕಂಡಿ ಕಂಡಿಲ್ಲ, ಹೊಗೆ ಇದೆ ಅಂತ ಹೇಳಿದ ಮತ್ತೆ ಯಾವ್ದಕ್ಕೆ ಕಾರಣ ಆಯ್ತು? ಏನಿದೆ ಈಗ ಆಗಮ ಹೊಗೆ ಇದೆ ಅಂತ ಅವ್ರು ಹೇಳ್ತಾರೆ. ಆಗಮ ನಾವೇ ಕಂಡ್ವಿ ಪ್ರತ್ಯಕ್ಷ, ಅದ್ರ ಕಂಡು ಬೆಂಕಿ ನೋಡಿದ್ವಿ, ಏನಾಯ್ತದ? ಅನುಮಾನ. ಒಂದೇ ಒಂದು ಪದ ಮೂರು ರೀತಿ ಯಾವ ವರ್ಕ್ ಮಾಡುತ್ತೆ ನೋಡಿದ್ರು. ಅದ್ ಯೋಚನೆ ಮಾಡಿದ್ರೆ ಆ ಒಂದು ನಮ್ಗೆ ಕ್ಲಾರಿಟಿ ಬರ್ತಾ ಬರ್ತಾ ಹೋದಂತೆ ತಾತ್ಪರ್ಯವನ್ನು ಕರೆಕ್ಟ್ ಗ್ರಹಣ ಮಾಡಕ್ ಸಾಧ್ಯ. ಯಾವುದೇ ವಾಕ್ಯದ ಸೆಂಟ್ರಲ್ ಐಡಿಯಾ ಸಿಗಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ತರಿಹಿ ಶ್ರುತಿರ್ಲಿಂಗಮಿತಿ ಸಮಾಖ್ಯಾದೀನಾಂ ಲಿಂಗಾತ್ಪದ ವೃತ್ತಿ ಕಥಮಿತ್ಯತಃ ಲಿಂಗ ವಿಶೇಷಾಹ. ಹಿಂದೆ ಹೇಳಿದಂತೆ ಉಪಕ್ರಮಾದಿಗಳು ಯುಕ್ತಿಗಳಾದರೂ ಕೂಡ ಯುಕ್ತಿ ವಿಶೇಷಗಳು, ಈ ಸಮಾಖ್ಯಾದಿಗಳು ಯುಕ್ತಿಗಳೇ ಆಗಿದ್ರು ಕೂಡ ಇವು ಕೂಡ ವಿಶೇಷಗಳು ಅಂತ ಹೇಳ್ತಾ ನಾವು ಡಿಫರೆನ್ಸ್ ಒಪ್ಪಿದ್ದೇವೆ. ಆ ಸಪರೇಟ್ ಕ್ಲಾಸಿಫಿಕೇಶನ್ ಒಪ್ಪಿಲ್ಲ ಅಂತ. ಸಮಾಖ್ಯ ಪರ್ಯಾಯ ಆಗಲ್ಲ, ಆಗ ರಫ್ಲಿ ಹೇಳ್ಬೋದು. ಅವರು ಪರ್ಯಾಯಕ್ಕೋದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಬರೀ ವರ್ಡಿಂಗ್ಸ್ ಮಾತ್ರ ಬಂದಾಗ ಪರ್ಯಾಯ ಅದಕ್ಕೆ ಅಗ್ನಿ ವನ್ನಿ ಇವೆಲ್ಲ ಏನಿವು? ಪರ್ಯಾಯ ಪದಗಳಷ್ಟೇ. ಅದೇನಾಗುತ್ತೆ ಅರ್ಥದ ಗಮನ ಇಟ್ಕೊಂಡು ಮಾತಾಡಿದಾಗ ಏನವು? ಅದು ಸಮಾಖ್ಯ ಅಂತ ಕರೀತೇವೆ. ಒಂದು ವಾಕ್ಯದ ಅರ್ಥವನ್ನ ನಾವು ಹಿಡಿದಾಗ ಅದು ಸಮಾಖ್ಯ. ಬರೀ ವರ್ಡ್ ಇಕ್ವಿರೆನ್ಸ್ ಕೊಟ್ಟ ಪರ್ಯಾಯ ಪದ ಅಂತ ಕರಿತೇವೆ ಅಷ್ಟೇ. ಇನ್ನು ಬಂದ ಸಮಾಖ್ಯನ ಹಾಗೆ ಹೇಳ್ಬೇಕು, ಪರ್ಯಾಯವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಪರ್ಯಾಯವಾಗಿ ಹೇಳಿದ್ದಾರೆ, ಈ ಪರ್ಯಾಯಗಳಲ್ಲ, ಒನ್ ಆಫ್ಟರ್ ಅನದರ್ ಆ ಪರ್ಯಾಯ ಇಟ್ಕೋಬಾರ ಅರ್ಥನ. ಇಲ್ಲಿ ಪರ್ಯಾಯ ಅಂತ ಹೇಳಿದ್ರೆ ಸಿನಾನಿಯಮ ಬರ್ತದಲ್ಲಿ, ಈಕ್ವಿರೆನ್ಸ್ ಬೇರೆ, ಪರ್ಯಾಯ ಶಬ್ದಗಳು ಬೇರೆ. ಸಿನಾನಿಯಮ್ ಅಂದ್ರೆ ಏನು? ಸೇಮ್ ಮೀನಿಂಗ್ ಡಿಫರೆಂಟ್ ವರ್ಡಿಂಗ್ಸ್ ಅಂತ ಅಷ್ಟೇ ಅರ್ಥ. ಅಲ್ಲಿ ಹಾಗಲ್ಲ, ಒಂದು ಘಟ್ಟದ ಅರ್ಥವನ್ನೇ ಹೇಳಬೇಕಾದ್ರೆ ಸೇಮ್ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಒಂದೇ, ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇದೆ. ಅದ್ರ ವರ್ಡ್ ಆಗಿರ್ಬೇಕು ಇದಷ್ಟೇ. ಅಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಆದಾಗ ಸಮಾಖ್ಯ ಆಗುತ್ತೆ. ಗ್ರೂಪ್ ಆಫ್ ವರ್ಡ್ಸ್ ಆದ ಬರೀ ವರ್ಡ್ ಆದ್ರೆ ಏನಾಗುತ್ತೆ? ಅದು ಪರ್ಯಾಯ ಪದ ಅಂತ ಕರಿಬೇಕಷ್ಟೇ. ಅದು ಆಗ್ಬಹುದು, ಬಟ್ ಜಾಸ್ತಿ ಆಗಿಬಿಟ್ಟು ಯಾವ್ದಕ್ಕೆ ಹೋಗ್ಬಿಡುತ್ತೆ? ಅದ್ ಮತ್ತೆ ಆ ಕಡೆ ಸೇರ್ಕೊಂಡ್ಬಿಡುತ್ತೆ. ಅನೇಕ ಸೇರಿದ ಮೊದಲು ಪ್ರಕರಣ, ಅನೇಕ ಪ್ರಕರಣದ ಸ್ಥಾನ ವ್ಯತ್ಯಾಸ ಇದೆಯಲ್ಲ. ಹಾಗೆ ಪೂರ್ವ ಒಂದು ಶಿಖರ ಶಿಖರ ಅಂತೀವಿ, ಅನೇಕ ಶಿಖರಗಳಿದ್ದಾಗ ಪರ್ವತ ಅಂತ ಕರಿತೀವಿ. ಗೊತ್ತಾಯ್ತಾ? ಅದೇ ವ್ಯತ್ಯಾಸ. ಒಂದು ಶಿಖರ ಅನೇಕ ಶಿಖರಗಳು, ಒಂದು ಇದು ಪ್ರಕರಣ, ಅನೇಕ ಪ್ರಕರಣಗಳ ಸ್ಥಾನ. ಪೂರ್ವತ್ ಪರಿಹಾರ ಅತ್ರಾಪ್ಯ ಅನುಮಾನಾಂತರ್ಭಾವೇ ಪೂರ್ವೋಕ್ತಾ ಇತ್ಯರು ಸಂಧೇಯ. ಯಾತಕ್ಕೆ ಅನುಮಾನ ಅಂತ ಕರಿತೇವೆ ಅಂದ್ರೆ ಹಿಂದೆ ಹೇಳಿದ ಹಾಗೆ ಇದು ಈ ಅರ್ಥನೇ ಆಗುತ್ತೆ. ಸಮಾಖ್ಯ ಇರುವುದರಿಂದ ಅಂತ ಹೇಳಿದಾಗ ಸಮಾಖ್ಯ ಎಂಬ ಯುಕ್ತಿ ಆಯಿತು. ಇದು ಹೀಗಾಗತ್ತೆ, ಪ್ರಕರಣ ಹೀಗಿರುವುದರಿಂದ ಅಂತ ಹೇಳಿದಾಗ, ಬರೀ ಪ್ರಕರಣ, ಪ್ರಕರಣ ಹೀಗಿರುವುದರಿಂದ ಅಂತ ಹೇಳಿದಾಗ ಯುಕ್ತಿ ಫಾರಮೇ ಬಂತು. ಇಷ್ಟೆಲ್ಲ ಆದ್ಮೇಲೆ ವ್ಯಾಪ್ತಿ ಬಗ್ಗೆ ಹೇಳ್ತಾರೆ. ಯಾವುದೇ ಅನುಮಾನ ಸರಿಯಾಗಿ ವರ್ಕ್ ಮಾಡಬೇಕಾದ್ರೆ ಏನಿರಬೇಕು ಅಂತ ಹೇಳಿ ಆಗಿದೆ? ವ್ಯಾಪ್ತಿ ಇರಬೇಕು. ಆ ವ್ಯಾಪ್ತಿಯಲ್ಲಿ ಮತ್ತು ಸಿದ್ಧಿ ಇರಬೇಕು. ಸಿದ್ಧಿ ಅಂದ್ರೆ ಆ ಯುಕ್ತಿಯಲ್ಲಿ ಅಲ್ಲಿರಬೇಕು ಹೇತು. ಹೇತು ಎಲ್ಲಿರಬೇಕು ಅಲ್ಲಿ ಅಂದ್ರೆ ಸಿದ್ಧಿ ಅಂತ ಕರೀತಾರೆ. ಆ ಹೇತುವಿಗೂ ಸಾಧ್ಯಕ್ಕೂ ಲಿಂಕ್ ಇದ್ದಾಗ ಏನಂತ ಕರೀತಾರೆ? ವ್ಯಾಪ್ತಿ ಅಂತ ಕರೀತಾರೆ. ಈಗ ವ್ಯಾಪ್ತಿ ಉಪಪತ್ತಿ ಮೂಲಂ ಯದುಕ್ತಂ ನಿರ್ದೋಷಂ ಪ್ರಮಿತಂ ಲಿಂಗಂ ಅನುಮಾನಮಿತಿ ತದಯುಕ್ತಂ. ಯದುಕ್ತಂ ನಿರ್ದೋಷಂ ಪ್ರಮಿತಂ ಲಿಂಗಂ ಅನುಮಾನಮಿತಿ. ನಿರ್ದೋಷ ಉಪಪತ್ತಿಯ ಅನುಮಾನಂ ಅಂದ್ರೂ ಒಂದೇ, ನಿರ್ದೋಷಂ ಲಿಂಗಂ ಅನುಮಾನಂ ಅಂದ್ರೂ ಒಂದೇ. ನೀವು ಹೇಳಿದೆ ಹಾಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದ ಅವನಿಗೆ. ಎಲ್ಲೆಲ್ಲಿ ಪ್ರಶ್ನೆ ಮಾಡ್ತಾರೋ ಪ್ರಶ್ನೆಗಳು ಎಲ್ಲ ವಿಧ ಮೊದಲೇ ಹೇಳಿದೆ. ಕೆಲವರು ಕೇಳೋ ಪ್ರಶ್ನೆಗಳು ಆಕ್ಚುಲಿ, ಕೆಲವು ಮತ್ತವ್ರು ಹೀಗೆಲ್ಲ ಕೇಳ್ತಾರೆ ಉತ್ತರ ಕೊಡೋದು ಕೆಲವು, ಕೆಲವು ನಮಗೆ ಸಮಸ್ಯೆ ನಾವೇ ಹಾಕೊಂಡು ಉತ್ತರ ಕೊಡೋದು ಕೆಲವು. ಅರ್ಥ ಆಯ್ತಾ? ಈಗ ಕೆಲವರು ಯಾರೋ ಕೇಳಿರ್ತಾರೆ ಸ ಪ್ರಶ್ನೆ ಉತ್ತರ ಸರಿ ಹೋಗೋದಿಲ್ಲ ಅಂತೇಳಿ, ಅದನ್ನ ಹೇಳಿ ಉತ್ತರ ಕೊಡೋದು ಒಂದು ಕ್ರಮ. ಕೆಲವು ಯಾರು ಹಾಗೆ ಹೇಳಿರೋದಿಲ್ಲ, ನಾವಿಂತ ಡೌಟ್ ಪ್ರಾಬಬಲ್ ಡೌಟ್ಸ್ ಬೇರೆ. ಪ್ರಾಬಬಲ್ ಡೌಟ್ಸ್ನ ಹೇಳೋದು ಬೇರೆ. ಇವೆಲ್ಲ ಕೆಲವು ಏನಾಗಿರುತ್ತೆ ಅಂತ ಕೇಳಿದ್ರೆ ಶಿಷ್ಯರಿಗೆ ಹೆಚ್ಚೆಚ್ಚು ಕ್ಲಾರಿಟಿ ತಂದುಕೊಡಬೇಕು ಅಂತ ಹೇಳಿ ಕೆಲವು ಪ್ರಶ್ನೆಗಳು ತಾವೇ ಹಾಕೊಂಡು ಉತ್ತರ ಕೊಟ್ಬಿಡ್ತಾರೆ. ವಿಕಲ್ಪ ಮಾಡೋದ್ರಲ್ಲೂ ಹಾಗೇನೆ, ವಿಕಲ್ಪ ಮಾಡೋದ್ರಲ್ಲೂ ಕೂಡ ಸಂಭಾವ್ಯ ವಿಕಲ್ಪ ಬೇರೆ, ಕೆಲವು ಎಚ್ಚರಿ ಮಾಡಿರೋದು ಬೇರೆ. ಅರ್ಥ ಆಯ್ತಾ? ದೇವರು ಇದ್ದಾರೋ ಇಲ್ವೋ ಅಂತ ಪ್ರಶ್ನೆ ನಮಗೆ ಪ್ರಶ್ನೆ ಬಂತು. ಇದಷ್ಟೇ ನಾವು ಸಂಭಾವ್ಯದ. ಯಾರೋ ಪ್ರಶ್ನೆ ಕೇಳಿಬಿಟ್ಟಿದ್ದೀನಿ ಈಗಾಗಲೇ, ಅವ್ರು ಇಲ್ಲ ಅಂತ ಹೇಳಿ ಆಗ ಅವ್ರು ಕೂತ್ಕೊಂಡು ಹೇಳ್ತೇನೆ. ನಾವು ವಿಕಲ್ಪ ಎರಡೂ ಆಗಬಹುದು. ಈಗ ಉದಾಹರಣೆಗೆ ಏನ್ ಬಂತೀಗ, ನಿರ್ದೋಷೋಪಪತ್ತಿ ರಣುಮಾನಮ್ ಅಂತ ಹೇಳಿದ್ರಿ, ಅದ್ ನಾವು ಒಪ್ಪೋದಿಲ್ಲ ಅಂತ. ಯಾತಕ್ಕೆ? ನಾರಿಕೇರ ದ್ವೀಪವಾಸಿನೋ ಧೂಮದರ್ಶನೇಪಿ ವನ್ಯಪ್ರಮ ಅನುದಯಾದಿತ್ಯತಃ ವ್ಯಾಪ್ತಿರಿತಿ ವಿಷಯೇಣ ವಿಷಯಿಣ ಪ್ರತ್ಯಯಸ್ಯ ಉಪಲಕ್ಷಣಂ. ನಾರಿಕೇಲ ದ್ವೀಪ ಅಂತ ಒಂದು ದ್ವೀಪ. ಆ ದ್ವೀಪದ ವೈಶಿಷ್ಟ್ಯ ಏನು ಅಂದ್ರೆ ಅಲ್ಲಿ ಏನಿದೆ ಅದು ಬೈಕಿ ಅಷ್ಟೇ ನೋಡ್ತಾರೆ, ಧೂಮ ನೋಡೇ ಇಲ್ಲ. ನಮ್ಮ ಜನ ನಾರಿಕೇಲ ದ್ವೀಪದ ಇದ್ದಾಗಿದ್ಬಿಟ್ಟಿದ್ದಾರೆ. ಈಗ ಗ್ಯಾಸ್ ಸ್ಟವ್ ಎಲ್ಲ ಬಂದ್ರೆ ಏನಾಯ್ತು? ಈಗ ಧೂಮ ನೋಡೇ ಇಲ್ಲ ಅವರೀಗ. ಇದಕ್ಕೆ ಧೂಮ ಯಾವ ವಾಟ್ ಇಸ್ ಅಂತ ಕೇಳೋ ಪ್ರಸಂಗ ಬರ್ಬೋದು. ಯಾವ್ದು ಇದಕ್ಕೆ ಅವರು ಬಾಯಲ್ಲಿ ಧೂಮ ಇಟ್ಕೊಂಡಿರ್ತಾರೆ ಹೊರತು ಇದನ್ನ ಧೂಮ ಧೂಪ ಗೊತ್ತಾಗಿ ಏನಿದು ಎಲ್ಲಿಂದ ಬಂತಿದ್ದೀವಿ. ಅವ್ರಿಗೆ ಧೂಮ ನೋಡಿದ ಅವನು ಗೊತ್ತಾಗ್ಲಿಲ್ಲ ಅವರಿಗೆ. ಯಾರು ಬರೀ ಆಗಿ ನೋಡಿದೇನೆ ಹೊರತು ಧೂಮ ನೋಡಿಲ್ಲ ಅವನು. ಅವನೇನ ಧೂಮ ಡೌಟ್ ಬಂತು. ನೀವೇನ್ ಹೇಳಿದ್ರಿ, ಧೂಮ ಕಂಡ ತಕ್ಷಣ ಬೆಂಕಿ ಜ್ಞಾನ ಬರುತ್ತೆ ಇದ್ರೆ ಅವ್ನಿಗೆ ಬರೋದೇ ಇಲ್ಲ. ಅವನಿಗೆ ಬರಲಿಲ್ಲ ಅಂದ್ರೆ ಏನಾಯ್ತು? ಈಗ ಧೂಮ ಯುಕ್ತಿ ಆಗ್ಲೇ ಇಲ್ಲ. ಧೂಮ ಜ್ಞಾನದ ಬೆಂಕಿ ಜ್ಞಾನ ಬರುತ್ತೆ ಅಂತ ಹೇಳೋ ಮಾತು ನಾರಿಕೇಳ ದ್ವೀಪದಲ್ಲಿ ವಾಸ ಮಾಡತಕ್ಕಂತ ಜನಗಳಿಗೆ ಅರ್ಥ ಆಗೋದಿಲ್ಲ ಅಂತ ಪ್ರಶ್ನೆ ಬಂತು. ಆದ್ರಿಂದ ನೀವೇ ಯುಕ್ತಿ ನೀವೇ ಡೆಫಿನೇಟ್ ಕೊಟ್ಟಿದ್ ಸರಿಯಲ್ಲ ಅಂತ ಆಕ್ಷೇಪ ಮಾಡ್ತಾರೆ, ಉತ್ತರ ಕೊಡ್ತಾರೆ. ವ್ಯಾಪ್ತಿ ರೂಪಪತ್ತಿ ಮೂಲಂ ಅದಕ್ಕೆ ಹೇಳಿದ್ರು. ಅದೇ ಹೇಳ್ತಾನೆ ಈಗ, ಅದೇ ವ್ಯಾಪ್ತಿ ರೂಪಪತ್ತಿ ಮೂಲಂ. ಅದಕ್ಕೆ ನಾವು ಹೇಳಿದ್ದು ಧೂಮ ಕಂಡ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಅದು. ನಾವ್ ಹೇಳ್ತೇವೆ ಅವನಿಗೆ ಧೂಮ ಕಂಡ, ಧೂಮ ನೋಡೇ ಇರಲಿಲ್ಲ ಕಂಡ, ಅವನಿಗೆ ಯುಕ್ತಿ ಬರಲಿಲ್ಲ ಅಂಬುದು ಎಷ್ಟು ಮುಖ್ಯನೋ, ನಮ್ಮಲ್ಲೇ ಕೆಲವರಿಗೆ ಧೂಮ ನೋಡಿದ್ರು ಕೂಡ ವ್ಯಾಪ್ತಿ ಗೊತ್ತಿಲ್ಲದವರು ಅವ್ರಿಗೆ ಬೆಂಕಿ ಜ್ಞಾನ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಅವನಿಗೆ ಧೂಮನೇ ಗೊತ್ತಿಲ್ಲ, ಧೂಮ ಗೊತ್ತಿರ ವ್ಯಾಪ್ತಿ ಗೊತ್ತಿಲ್ಲ ಅವನಿಗೆ. ಎರಡು ಈಕ್ವಲ್ ಅಷ್ಟೇ ಎರಡು ಉಪಯುಕ್ತಾನೆ, ಯಾವ್ದಕ್ಕೆ ಗುಡಿಸೋದಿಲ್ಲ ಎರಡು ಜ್ಞಾನ. ದೇರ್ಫೋರ್ ನಾವು ಬರೀ ಒಂದು ವಸ್ತುವನ್ನು ಏನಂತ ಕರೆದಿಲ್ಲ, ಲಿಂಗ ಅಂತ ಕರೀಲಿಲ್ಲ, ವ್ಯಾಪ್ತಿ ಇದ್ರೆ ಮಾತ್ರ ಅಂತ ಕರೆದಿದೆ. ವ್ಯಾಪ್ತಿ ಇದ್ರೆ ಮತ್ತೆ ಎರಡರ್ಥ, ವ್ಯಾಪ್ತಿ ಇರಬೇಕು, ವ್ಯಾಪ್ತಿ ಜ್ಞಾನ ಇರಬೇಕು. ವ್ಯಾಪ್ತಿ ಜ್ಞಾನ ನೆನಪಿಗೆ ಬರಬೇಕು. ಇವತ್ತೆ ಕೆಲ ಸತ್ತು ಏನಾಗುತ್ತೆ, ಜ್ಞಾಪಕನೇ ಬರಲಿಲ್ಲ ಅವ್ರಿಗೆ, ವ್ಯಾಪ್ತಿ ಮರೆತು ಬಿಟ್ಟ, ಅವಾಗ ಏನಾಯ್ತು ಅದು ಬರೋದಿಲ್ಲ. ಸೊ ವ್ಯಾಪ್ತಿ, ವ್ಯಾಪ್ತಿ ಜ್ಞಾನ, ವ್ಯಾಪ್ತಿ ಜ್ಞಾನ ಸ್ಮರಣ, ಮೂರು ಇದ್ದಾಗ ಏನ್ ಬರುತ್ತೆ? ಒಂದು ಲಿಂಗವನ್ನು ಕಂಡಾಗ ಏನ್ ಜ್ಞಾಪಕ ಬರುತ್ತೆ? ಲಿಂಗಿ ಜ್ಞಾನ ಬರುತ್ತೆ. ಲಿಂಗಿ ಅಂದ್ರೆ ಏನು? ಸಾಧ್ಯ. ಲಿಂಗ ಲಿಂಗಿ, ಧೂಮ ಅಂಬುದು ಲಿಂಗ, ಒನ್ನೆ ಇದೆ ಅಂತ ಹೇಳ್ತಾರೆ. ಒನ್ನೆ ಎಂಬುದೇನದು ಲಿಂಗಿ. ಅನುಮಾನ ಅನುಮೇಯ, ಅನುಮಾನ ಅಂತ ಪದ ಉಪಯೋಗಿಸಿದಾಗ ಧೂಮ ಅಂಬುದು ಅನುಮಾನ, ಒನ್ನೆ ಎಂಬುದೇನದು ಅನುಮೇಯ ಅಂತ ಕರಿಬೇಕು. ಈ ಪ್ರೋಸೆಸ್ ಏನಂತಾರೆ? ಅನುಮಾನ ಪ್ರೋಸೆಸ್, ಅನುಮಾನ ಅದು ಹೇತು. ಇದು ಹೇತು ಅಂತ ಕರೆದಾಗ ಸಾಧ್ಯ, ಲಿಂಗ ಅಂತ ಕರೆದಾಗ ಲಿಂಗಿ, ಅನುಮಾನ ಅಂತ ಕರೆದಾಗ ಅನುಮೇಯ. ಈ ಪದ ಉಪಯೋಗಿಸ ಕ್ರಮಗಳವೆಲ್ಲ ಕೂಡ ಎಲ್ಲ ಇವೆ ಪರ್ಯಾಯ ಪದಗಳು ಅಂತ ಹೇಳಿದಾಗ ಅವೆಲ್ಲ ಪರ್ಯಾಯ ಪದ. ಲಿಂಗ, ವ್ಯಾಪ್ಯ, ಹೇತು, ಯುಕ್ತಿ ಎಲ್ಲ ಏನವು ಪರ್ಯಾಯ ಪದ. ಅನುಮೇಯ, ಆಮೇಲೆ ಸಾಧ್ಯ, ಅದೇ ರೀತಿ ಅನು ಹೇಳಿದ್ರಲ್ಲ ಯಾವ್ದು ಹೇಳಿದೆ ಲಿಂಗಿ, ಇವೆಲ್ಲ ಏನವು ಪರ್ಯಾಯ ಪದ. ಅವೆಲ್ಲ ಪರ್ಯಾಯ ಪದಗಳು, ಈಕ್ವಲೆಂಟ್ಸ್ ಸಾಧ್ಯ ಅಂತವೆಲ್ಲ. ವ್ಯಾಪ್ತಿ ರೀತಿ ವಿಷಯೇಣ ವಿಷಯಿಣ ಪ್ರತ್ಯಯಸ್ಯ ಉಪಲಕ್ಷಣಂ. ಇದರಿಂದ ಏನ್ ಹೇಳಿದ್ರು ಅಂದ್ರೆ ವ್ಯಾಪ್ತಿ ಅಂತ ಹೇಳಿದ ತಕ್ಷಣ ಎಲ್ಲ ಸಂಪೂರ್ಣ ಪ್ರೋಸೆಸ್ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ನ ಕೇವಲಂ ಪ್ರಮಿತಂ ಲಿಂಗ ಮಾತ್ರ ಅನುಮಿತಿ ಜನಕಂ ಅಂಗೀಕ್ರಿಯತೆ ಕಿಂ ನಾಮ ನಿರ್ದೋಷತ್ವ ಅಂತರ್ಗತ ವ್ಯಾಪ್ತಿ ಪ್ರಮಿತಿ ಪೂರ್ವಕಮೇವಾ. ಧೂಮ ಎಷ್ಟೇ ಸ್ಪಷ್ಟ ಕಂಡ್ರೂ ಕೂಡ ವ್ಯಾಪ್ತಿ ಜ್ಞಾನ ಇಲ್ಲದೆ ಹೋದರೆ ಅವನಿಗೆ ಎಂದೂ ಅನುಮಿತಿ ಬರೋದಿಲ್ಲ. ನಚ ತಾದೃಶಂ ನಾನುಮಿತಿ ಜನಕಂ, ಅದಕ್ಕೆ ಅದರಿಂದ ಅನುಮಾನ ಬರುತ್ತೆ ಅಂತ ಹೇಳಿಲ್ಲ ನಾವೀಗ. ಅವಿನಾಭಾವೋ ವ್ಯಾಪ್ತಿ, ವ್ಯಾಪ್ತಿ ರಕ್ಷಣ. ಅವಿನಾಭಾವೋ ವ್ಯಾಪ್ತಿ ವಿನಾನ ಭವತಿ ಇತಿ ಅನು ಅವಿನಾಭಾವ. ಇಲ್ಲದ ಹೋದ್ರೆ ಇರೋದೇ ಇಲ್ಲ, ಬೆಂಕಿ ಇಲ್ಲದ ಹೋದ್ರೆ ಧೂಮ ಬರೋದೇ ಇಲ್ಲ. ಅದಕ್ಕೇನಂತ ಕರೀತಾರೆ? ವ್ಯಾಪ್ತಿ ಅಂತ ಕರೀತಾರೆ. ಸಾ ದ್ವಿಧ, ವ್ಯಾಪ್ತಿ ಎರಡು ವಿಧ. ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಸ್ಥಿತಿ. ಅನ್ವಯ ವ್ಯಾಪ್ತಿ ಅಂದ್ರೇನು? ಇದಿದ್ರೆ ಇರಲೇಬೇಕು ಅನ್ವಯ ವ್ಯಾಪ್ತಿ. ಇದಿಲ್ಲ ಅಂದ್ರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನದು? ವ್ಯತಿರೇಕ ವ್ಯಾಪ್ತಿ. ಇದ್ರೆ ಇರುತ್ತೆ ಒಂದು, ಇಲ್ಲದ ಹೋದ್ರೆ ಇರೋದೇ ಇಲ್ಲ, ಅದು ವ್ಯತಿರೇಕ ವ್ಯಾಪ್ತಿ. ಸಾ ದ್ವಿಧ, ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಶ್ಚೈತಿ. ತತ್ರ ಸಾಧ್ಯೇರ ಸಾಧನಸ್ಯ ವ್ಯಾಪ್ತಿರನ್ವಯ ವ್ಯಾಪ್ತಿ. ಸಾಧ್ಯೇರ ಸಾಧನಸ್ಯ ವ್ಯಾಪ್ತಿ, ಅತ್ರ ಸಾಧನಂ ತತ್ರ ಸಾಧ್ಯಂ ಅಂತ ಕರಿತೀವಲ್ಲ, ಅದೇನದು? ಅನ್ವಯ ವ್ಯಾಪ್ತಿ. ಯೋ ಯಥಾ ಯೋ ಧೂಮವಾನ್ ಅಸೋ ಅಗ್ನಿಮಾನ್. ಧೂಮ ಇರೋದೇನಾಗಿರಬೇಕು? ಅಗ್ನಿ ಹೊಂದಿರಬೇಕು ಅನ್ನೋದೇನದು? ಅನ್ವಯ ವ್ಯಾಪ್ತಿ. ಸಾಧನಾಭಾವನ ಸಾಧ್ಯಾಭಾವಸ್ಯ ವ್ಯಾಪ್ತಿಯ ವ್ಯತಿರೇಕ ವ್ಯಾಪ್ತಿ. ಯಥಾ, ಅಲ್ಲಿ ಬೆಂಕಿ ಇಲ್ಲ ಅಂದ್ರೆ ಏನಿಲ್ಲ ಸಾಧ್ಯತೆ ಇಲ್ಲ, ಧೂಮ ಇರೋ ಸಾಧ್ಯತೆನೇ ಇಲ್ಲ. ಬೆಂಕಿ ಇದ್ದ ನೆಕ್ಸ್ಟ್ ಪ್ರಾಬಬಿಲಿಟಿ, ಬೆಂಕಿ ಇದ್ರೂ ಸುಮ ಇರಬೇಕಾಗಿಲ್ಲ, ಅಲ್ಲಿ ಬೆಂಕಿ ಇಲ್ಲದವರು ಇರೋ ಚಾನ್ಸೇ ಇಲ್ಲ. ಅದರಿಂದಾಗಿ ಅದಕ್ಕೇನಂತ ಕರಿತೇವೆ ನಾವು, ವ್ಯತಿರೇಕ ವ್ಯಾಪ್ತಿ ಅಂತ ಕರಿತೇವೆ. ಸೊ ಅಗ್ನಿಮಾನ್ನ ಭವತಿ ಸ ಧೂಮವಾನ್ನ ಭವತಿ ಇತಿ, ದೇವರಿಗೆ ದುಃಖ ಇರೋ ಚಾನ್ಸೇ ಇಲ್ಲ. ಯಾತಕ್ಕೆ ಅಲ್ಲಿ ಪ್ರಾಕೃತ ದೇಹನೇ ಇಲ್ಲ, ಮೂದೋಯ್ತಾನೆ. ಪ್ರಾಕೃತ ದೇಹನೇ ಇಲ್ಲ ಅಂದ್ರೆ ಅವರು ಇಲ್ವೇ ಇಲ್ಲ, ರೂಟ್ ಕಾದೆ ಹೊರಟೋಯ್ತಾನೆ. ವ್ಯತಿರೇಕ ವ್ಯಾಪ್ತಿ. ಭೂಯೋ ಭೂಯೋ ಹಿ ಧೂಮಂ ಪಶ್ಯನ್ ತತ್ರ ಅಗ್ನಿಂ ಪಶ್ಯತಿ ಅಗ್ನಿಭಾವಂ ಪಶ್ಯಂಶ ಧೂಮಾಭಾವಂ ತಥೋ ನಿಶ್ಚಿನೋತಿ. ಈ ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಗೇನ್ ಹೇಳಿದಾಗತ್ತೆ ಅದರಿಂದ ನೀವೇ, ನಾವೇನ್ ಹೇಳಿದ್ದೇವೆ ಈಗ? ಅದರಿಂದ ಏನಿಲ್ಲ ಅಂತ ಹೇಳ್ಬೋದು ನೀವು. ಅಲ್ಲಿಗ ಧೂಮ ಇಲ್ಲ ಅಂತ ಅಷ್ಟೇ ಬರುತ್ತೆ. ಅದು ಅಗ್ನಿ ಇದ್ದೇ ಇದೆ. ಅಗ್ನಿ ಇರ್ಬೇಕಾದ್ರೆ ಏನ್ ಇರ್ಬೇಕಾಗಿಲ್ಲ, ಧೂಮ ಇರ್ಬೇಕಾಗಿಲ್ಲ. ಬಟ್ ಧೂಮ ಇರ್ಬೇಕಾದ್ರೆ ಏನ್ಬೇಕು? ಅಗ್ನಿ ಬೇಕಿದೆ. ಅದಕ್ಕೆ ವ್ಯಾಪ್ತಿ ಹೇಳಿದ್ದು. ಧೂಮಕ್ಕೂ ಅಗ್ನಿಗೂ ವ್ಯಾಪ್ತಿ ಇದೆ ಹೊರತು ಅಗ್ನಿಗೂ ಧೂಮಕ್ಕೂ ವ್ಯಾಪ್ತಿ ಇಲ್ಲ. ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಸರಿ ಹೋಯ್ತು, ತಿಳಿತಾ ಇಲ್ಲ. ಅದ್ರಿಂದ ಹೇಳಿದ್ ನಮ್ಗೆ ಉಪಯೋಗ ಆಯ್ತು ಹೊರತು ಅವ್ರು ಉಪಯುಕ್ತ ಆಗ್ಲಿಲ್ಲ. ಎಲ್ಲಿ ಧೂಮ ಇರಲ್ಲ, ಬೆಂಕಿ ಇರಲ್ಲ, ಸಾಧ್ಯ ಇಲ್ಲ. ಅಲ್ಲೇನಿಲ್ಲ, ಧೂಮ ಇರೋ ಚಾನ್ಸ್ ಇಲ್ಲ. ಅದಕ್ಕೆ ಅದ್ ಮೂಲ ಕಾರಣ, ಬೆಂಕಿ ಇಲ್ಲದವ್ರು ಬರೋದೇ ಇಲ್ಲ. ಬೆಂಕಿ ಇಲ್ಲದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ಬೆಂಕಿ ಅಲ್ಲಿ ಬೆಂಕಿನೇ ಇಲ್ಲ, ಧೂಮ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಭೂಯೋ ಭೂಯೋ ಹಿ ಧೂಮಂ ಪಶ್ಯನ್. ನೀವು ನೋಡಿ ಒಂದು ವ್ಯಾಪ್ತಿ ಏನು, ನಾವು ಕಾರಣ ಕಾರ್ಯಾನುಮಾನ ಅಂತ ಹೇಳಿದ್ರಲ್ಲ, ಕಾರಣದಿಂದ ಕಾರ್ಯಾನುಮಾನ, ಕಾರಣದಿಂದ ಕಾರ್ಯಾನುಮಾನ. ಅಲ್ಲಿ ವಿಕಿರಣ ಸ್ಫೋಟ ಆಯಿತು ತಕ್ಷಣ ಜನ ಮತ್ತೇನ್ ಮಾಡಿಬಿಟ್ಟು ಜನಗಳನ್ನ ದೂರ ಕಳಿಸಿಬಿಟ್ರು. ಎಂತ ಅನುಮಾನ ಅದು? ಎಂತ ಕಾರಣದಿಂದ ಕಾರ್ಯಾನುಮಾನ. ಇದು ಸ್ಫೋಟ ಆಯ್ತು, ಜನ ಸುತ್ತಲಿರು ಭಾರಿ ಅಫೆಕ್ಟ್ ಆಗುತ್ತೆ, ಅದು ಬಂದ ದೂರ. ಇನ್ನೂ ಹಾಗಿಲ್ಲ, ಮತ್ತೆ ಕಳಿಸ್ಬಿಟ್ರೆ ಅದಕ್ಕೆ ಹೇಳಿ ಬಟ್ಟೆ ಇದು ಮಳೆ ಬರ್ತಿದೆ ಶುರುವಾಯ್ತು, ಅದ್ರ ಬಟ್ಟೆ ಒಳಗೆ ತಂದ್ಕೊಂಡ್ಬಿಟ್ಟ. ಇದು ಎಂತ ಅನುಮಾನ? ಇದು ಕಾರಣ ಅನುಮಾನ. ಕಾರಣದಿಂದ ಏನು ಅನುಮಾನ ಮಾಡ್ತಾನೆ? ಕಾರ್ಯದ ಅನುಮಾನ ಮಾಡ್ತಾನೆ. ಆಮೇಲೆ ನೋಡಿ, ಸರ್ ಸತ್ತಿದ್ದಾರೆ, ಓ ಅದರಿಂದ ಹೀಗಾಗಿದೆ, ಅದೇನಂತ ಎಂತ ಅನುಮಾನ? ಅದು ಕಾರ್ಯ ಅನುಮಾನ, ಕಾರ್ಯದಿಂದ ಅನುಮಾನವನ್ನು ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಇಲ್ಲೂ ಕೂಡ ಏನಾಗಿದೆ, ಒಬ್ಬ ನಮಗೆ ವ್ಯಾಪ್ತಿ ಜ್ಞಾನ ಬರಬೇಕು ಫಸ್ಟ್. ಬರಲಿಕ್ಕೆ ಏನ್ ಮಾಡಬೇಕು? ಒಂದಿನ ಪ್ರಶ್ನೆ. ವ್ಯಾಪ್ತಿ ಜ್ಞಾನ ಹೇಗೆ ಬರುತ್ತೆ ಅಂದ್ರೆ, ಭೂಯೋ ಭೂಯೋ ಹಿ ಧೂಮಂ ಪಶ್ಯನ್ ತತ್ರ ಅಗ್ನಿಂ ಪಶ್ಯತಿ. ಧೂಮ ನೋಡದ, ಅಗ್ನಿ ನೋಡ್ದ, ಧೂಮ ನೋಡದ, ಅಗ್ನಿ ನೋಡ್ದ, ಇಬ್ಬರು ಒಂದಿಸ್ ಬಂದ್ರು. ನಮ್ಗೆ ವ್ಯಾಪ್ತಿ ಯೋಚನೆ ಮಾಡಕ್ ಹೋಗೋದೇ ಇಲ್ಲ. ಹತ್ತರ್ ಬಂದ್ರು ಅವಾಗ ವ್ಯಾಪ್ತಿ ಶುರುವಾಗುತ್ತೆ. ಯಾವಾಗಲೂ ಬರ್ತೀರಲ್ಲ, ಏನಾಗ್ಬೇಕು ನೀವು ಅಂತ ಕೇಳ್ದ. ಒಂದ್ಸರಿ ತಿಳಿಸುತ್ತಂದ್ರೆ ಕೇಳೋದಿಲ್ಲ, ಯಾವಾಗ್ಲೂ ಬಂದಾಗ. ಅದಕ್ಕೆ ಭೂಯೋ ಭೂಯೋ ಅಂದ್ರೆ ಏನೋ, ರಿಪೀಟೆಡ್ಲಿ ರಿಪೀಟೆಡ್ಲಿ ಕಾಣ್ತಾ ಹೋದಾಗ ಯೋಚನೆ ಮಾಡ್ತಾರೆ. ಅಂದ್ರೆ ಅಗ್ನಿಭಾವಂ, ಆಮೇಲೆ ಧೂಮ ನೋಡ್ದ, ಅಗ್ನಿ ನೋಡ್ದ, ಧೂಮ ನೋಡ್ದ, ಅಗ್ನಿ ನೋಡ್ದ, ಅಗ್ನಿ ಇಲ್ಲ, ಧೂಮ ಇರ್ಲೂ ಇಲ್ಲ, ಎಲ್ಲ ಯೋಚನೆ ಮಾಡ್ದ. ತತ್ತೋ ನಿಶ್ಚಿನೋತಿ, ಆಗ ಒಂದು ಕನ್ಕ್ಲೂಷನ್ ಬಂದ. ಏನ್ ಕನ್ಕ್ಲೂಷನ್ ಅದು? ಧೂಮಾಗ್ನೋ ಸಾಹಚರ್ಯಾತ್ ಅಷ್ಟೇ ಅವಿನಾಭಾವ ಇತಿ. ಯಾವಾಗಲೂ ಜೊತೆಗಿರೋದ್ರಿಂದ ಇವಕ್ಕೆ ಅವಿನಾಭಾವ ಇದೆ ಅಂದ್ರೆ ಏನು? ವ್ಯಾಪ್ತಿ ಇದೆ ಅಂತ ಅರ್ಥ ಮಾಡ್ಕೊಂಡು. ವ್ಯಾಪ್ತಿ ಇದೆ. ತತ್ತೋ ನಿಶ್ಚಿನೋತಿ ಧೂಮಾಗ್ನೋ ಸಾಹಚರ್ಯಾತ್ ಅಷ್ಟೇ ಅವಿನಾಭಾವ ಇತಿ. ಗೃಹೀತ ವ್ಯಾಪ್ತಿಶ್ಚ ಪರ್ವತೆ, ಆ ವ್ಯಾಪ್ತಿ ಅರ್ಥ ಆದ್ಮೇಲೆ ಪರ್ವತೆ ಧೂಮಂ ಪಶ್ಯನ್ ತಾಮನುಸ್ಮರತಿ. ಅವೆರಡನ್ನು ಜೊತೆ ನೋಡಿದ್ಕೆ ಸಾಗಿಹೋಯ್ತೀಗ. ಧೂಮ ಒಂದೇ ನೋಡಿದೆ ಪರ್ವತದಲ್ಲಿ, ತಕ್ಷಣ ಜ್ಞಾಪಕ ಮಾಡ್ಕೊಂಡು ಹಾಗೆ ಏನಿರಬೇಕು? ಇಲ್ಲಿ ಬೆಂಕಿ ಇರಬೇಕು. ಯತ್ ಸನ್ನಿಧೌ ಯೋ ದೃಷ್ಟ ತತಸ್ಯ ಸ್ಮಾರಕ ತಾಮನುಸ್ಮರತಿ. ಯಾವುದರ ಜೊತೆ ಯಾವ್ದನ್ನು ಕಂಡಿರ್ತಾನೋ ಅದನ್ನು ಸ್ಮರಣೆ ತಂದ್ಕೊಡುತ್ತೆ. ಆದ್ರೆ ಧೂಮ ಯಾವ್ದು ಸ್ಮರಣೆ ತಂದ್ಕೊಡ್ತೀಗ? ಅಗ್ನಿ ಸ್ಮರಣೆ ತಂದ್ಕೊಡ್ತೀವಿ. ಇತಿ ನ್ಯಾಯ. ಯತ್ ಸನ್ನಿಧೌ ಯೋ ದೃಷ್ಟ ತತಸ್ಯ ಸ್ಮಾರಕ. ಯಾವುದರ ಸನ್ನಿಧಿಯಲ್ಲಿ ಯಾವ್ದು ಕಂಡಿರ್ತೇವೋ ಒಂದನ್ನು ಕಂಡಾಗ ಇನ್ನೊಂದನ್ನು ಏನ್ ಮಾಡುತ್ತದೋ ಜ್ಞಾಪಕ ಮಾಡಿಕೊಡುತ್ತೆ. ಇತಿ ನ್ಯಾಯ. ಸ್ಮೃತಿ ವ್ಯಾಪ್ತಿ ಅವ್ರೆ ಯಾಕೆ ಬರಲಿಲ್ಲ ಇವತ್ತೊಂದು ಕೇಳ್ತಾರೆ. ನಾಲ್ಕೈದು ಒಟ್ಟಿಗೆ ಬಂದವರು ಒಂದಿವಸ ಬರದೇ ಹೋಗ್ಬಿಟ್ರೆ ಏನಂತಾರೆ? ಅವ್ರೆ ಯಾಕೆ ಬರಲಿಲ್ಲ? ಯಾಕೆ ತಕ್ಷಣ ಜ್ಞಾಪಕ ಬಂತವ್ರಿಗೆ? ಯಾಕೆ ಯಾವಾಗ ಜೊತೆಗಿರ್ತಿದ್ರಿ ಇವತ್ತು ಯಾಕಿಲ್ಲ? ಇದು ಪ್ರಶ್ನೆ. ವ್ಯಾಪ್ತಂ ಧೂಮಂ ಪರ್ವತೆ ಪ್ರತ್ಯಭಿಜಾನಾತಿ ಸ್ಮೃತ ವ್ಯಾಪ್ತಿಶ್ಚ ಅಸ್ಮೃತ ವ್ಯಾಪ್ತಿಶ್ಚ. ವ್ಯಾಪ್ತಿ ಗೊತ್ತಾಗೋದು ಎಷ್ಟು ಇಂಪಾರ್ಟೆಂಟ್. ವ್ಯಾಪ್ತಿ ಏನಾಗಬೇಕದು? ಸ್ಮೃತ ವ್ಯಾಪ್ತಿ, ಸ್ಮರಣೆ ಬರಬೇಕು ಆ ಕಾಲಕ್ಕೆ. ವ್ಯಾಪ್ತಂ ಭೂ ಧೂಮಂ ಪರ್ವತೆ ಪ್ರತ್ಯಭಿಜಾನಾತಿ. ವ್ಯಾಪ್ತಂ ಧೂಮಂ ಪರ್ವತೆ ಪ್ರತ್ಯಭಿಜಾನಾತಿ. ವ್ಯಾಪ್ತವಾದ ಧೂಮವನ್ನ ಪರ್ವತದಲ್ಲಿ ನೋಡಿಬಿಟ್ಟು, ಅದೇ ಒಂದು ಧೂಮ, ಅದರಿಂದ ಬೆಂಕಿ ಇರಲೇಬೇಕು ಅಂತ ಗಟ್ಟಿ ಮಾಡಿಕೊಂಡು. ತೇನ ಅಜ್ಞಾನಿಮಿತಿ ರೀತಿ ಯುಕ್ತಂ ಲಕ್ಷಣಮಿತಿ. ಅದರಿಂದ ಅಜ್ಞಾನಿಮಿತಿ ಅಂದ್ರೆ ಏನೋ, ಅಗ್ನಿಯ ಬಗ್ಗೆ ಅನುಮಾನದಿಂದ ಬರತಕ್ಕಂಥ ಜ್ಞಾನ ಗೊತ್ತು. ಇದಿಷ್ಟು ಕೂಡ ಪ್ರೋಸೆಸ್ ಇದೆ. ವ್ಯಾಪ್ತಿ ಬರೋದು ಹೇಗೆ, ವ್ಯಾಪ್ತಿಯನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹೇಗೆ ನಾವು ಕನ್ಕ್ಲೂಷನ್ ಬರ್ತೀವಿ ಎಂಬುದನ್ನು ಕ್ಲೀನ್ ಆಗಿ ಹೇಳಿದೆ. ಆದ್ರೆ ವ್ಯಾಪ್ತಿ ಜ್ಞಾನ ಮಾಡಲು ತಂದ್ಕೊಡ್ಬೇಕು ಯಾವಾಗಲೂ ಕೂಡ. ವ್ಯಾಪ್ತಿ ಜ್ಞಾನ ಏನ್ ತಂದ್ರು? ದೇವರು ಎಲ್ಲೂ ದೇವರು ಅಂತ ಹೇಳಿದ ಮೇಲೆ ಅವನು ಪ್ರಾಕೃತ ದೇಹ ಇಲ್ಲ, ವ್ಯಾಪ್ತಿ. ಸೊ ಕೃಷ್ಣನಿಗೆ ಬಾಣ ಹೊಡೆದ ರಕ್ತ ಬಂತು ಅಂದ್ರೆ ಏನರ್ಥ? ಚಾನ್ಸೇ ಇಲ್ಲ. ಯಾತಕ್ಕೆ? ಹಾಗೆ ಆಕಾಶಕ್ಕೆ ರಕ್ತ ಬರಬೇಕಷ್ಟೇ. ಈಗ ಹೊಡೆದಾಗ ಆಕಾಶಕ್ಕೆ ರಕ್ತ ಬರುತ್ತಾ? ಬರೋದಿಲ್ಲ. ಅದೇ ರೀತಿ ಕೃಷ್ಣನಿಗೆ ಬರಲಿಲ್ಲ. ಯಾಕೆ? ವಿಷ್ಣುಪಾದ ಕೃಷ್ಣ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಶಾಸ್ತ್ರ ಹೇಳಿದ್ರೆ ಏನ್ ಮಾಡ್ತೀವಿ ನಾವೀಗ? ಎಷ್ಟೇ ಯಾರೇ ಹೇಳಿದ್ರು ಕೂಡ ಸರಿಯಲ್ಲ ಅಂತ ಹೇಳ್ಬಿಡ್ತೀವಿ. ಅಪ್ರಾಕೃತ ದೇಹದವರು ರಕ್ತ ಬರೋ ಸಂಭವ ಇಲ್ಲ. ಭೀಷ್ಮರು ಬಾಣ ಹೊಡೆದ ರಕ್ತ ಬಂತು ಅಂತ ಕೇಳಿದ್ರೆ ನೀವು ಕಂಡಿದ್ದಿರಬಹುದಲ್ಲೋ, ಅದು ಭ್ರಾಂತಿ ಅಷ್ಟೇ ಹೊರತು ಅಲ್ಲ. ನೀವು ಕಂಡಿದ್ದಿರಬಹುದು, ಶಕ್ತಿ ಇಲ್ಲ ಅಂತ ಕಾಣಿಸ್ತೀವಿ, ಶಕ್ತಿ ಇಲ್ಲ ಅಲ್ಲಿ, ರಸ್ತೆಯಲ್ಲಿ ಯಾರು ಕಾಣಿಸ್ತೋ ಇಲ್ಲೋ, ಅವನೇನ್ ಮಾಡಬಹುದು, ಇಲ್ಲದ್ರೆ ಹೇಗೆ ಕಾಣಿಸುತ್ತೆ ಅಂತಾರೆ. ನೀವು ಕಾಣಿಸಿದೇ ಇಲ್ಲ, ಈಗ ಶಕ್ತಿ ರಜತ ಅಲ್ಲ, ನಿಮ್ಗೇನಂತ ಕಾಣಿಸ್ತದ, ರಜತ ಅಂತ ಕಾಣಿಸ್ತು, ಭ್ರಮೆ ಹೌದಲ್ಲ, ಹಾಗೇನೆ ಗಿಟ್ಟಲ್ಲಿ ರಕ್ತ ಇಲ್ಲ, ರಕ್ತ ಅಂತ ಕಾಣಿಸ್ತು ಅಷ್ಟೇ. ಇದ್ಯಾತಕ್ಕೆ ಕಾಣಿಸ್ತು, ಹೀಗೆ ಕತ್ಲು ಸರಿಯಾಗಿ ಕಾಣಲಿಲ್ಲ, ಕಾಣಿಸ್ತು ಅಷ್ಟೇ. ನಿಮಗೂ ಹಾಗೆ ದೇವರು ಸರಿ, ಕತ್ಲು ಅಜ್ಞಾನ ಅದು ಕಾಣಲಿಲ್ಲ ಅಂತ, ಕತ್ಲಿಗೆ ಅಜ್ಞಾನ ಅಂತ ಕರಿತಾ ಇರ್ತಾರೆ, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಜ್ಞಾನ ಬಂದಾಗ ಏನಾಗೋದಿಲ್ಲ, ಏನಾಗೋದಿಲ್ಲ. ಅಷ್ಟು ತಿಳ್ಕೊಂಡ್ರೆ ಇದೆಲ್ಲ ಅಪ್ಲೈ ಮಾಡ್ಕೋಬೇಕಾದ್ರೆ, ಈ ಧೂಮ್ ಎಕ್ಸಾಂಪಲ್ಸ್ ಅಲ್ಲಿ ಏನ್ ಮಾಡ್ಕೋಬೇಕು, ನಾವು ಅಲ್ಲಲ್ಲಿ ಅಪ್ಲೈ ಮಾಡ್ತೇವೆ, ಅದಕ್ಕೆ ದೇವರು ವ್ಯವಸ್ಥೆ ಮಾಡಿ ತಿಳ್ಕೊಂಡ್ಬಿಡ್ತೇವೆ ತಕ್ಷಣ. ಅನುಮಿತಿ, ಅನುಮಿತಿಗೇನಂತ ಹೆಸರು, ಅನುಮಾನಜನ್ಯಂ ಜ್ಞಾನ ಅನುಮಿತಿ ಅಷ್ಟೇ. ಅನುಮಾನದಿಂದ ಬರತಕ್ಕಂಥ ಜ್ಞಾನವನ್ನು ಏನಂತ ಕರಿತೇವೆ, ಅನುಮಿತಿ ಅಂತ ಕರಿತೇವೆ. ಇತಿ ಯುಕ್ತಂ ಲಕ್ಷಣ ಮಿತಿ, ಇದರಿಂದ ಲಕ್ಷಣ ಅಂಬುದು ಏನಾಯ್ತು, ಅತ್ಯಂತ ಸರಿಯಾದ ಲಕ್ಷಣ ಅಂತಾಯ್ತು. ಯಾವ್ದು ಲಕ್ಷಣ, ನಿರ್ದೋಷೋಪತ್ತಿರ ಅನುಮಾನಂ ಅಂತ ಹೇಳಿದ್ವಲ್ಲ, ಆ ವ್ಯಾಪ್ತಿ ಎಂಥದ್ದು, ಸರಿಯಾದ ಡೆಫಿನೇಷನ್ ಆಗಿದೆ. ಮತ್ತು ಸುಮ್ಮನೆ ಏನ್ ಮಾಡಿದ್ದವನು, ಯುಕ್ತಿನ ಹೇತುವಿನಿಂದ ಸಾಧ್ಯ ಜ್ಞಾನ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಧೂಮ ನೋಡಿದ್ರೆ ಯಾಕೆ ಜ್ಞಾನ ಬರಲ್ಲ ಅಂತ ಗಲಾಟೆ ಎಬ್ಬಿಸಿದ. ಅದಕ್ಕೆ ಹೇಳ್ತಾರೆ, ನಾವ್ ಎಲ್ಲಿ ಧೂಮದಿಂದ ವನ್ಯ ಜ್ಞಾನ ಅಂತ ಹೇಳ್ತೇವೋ ಇಷ್ಟೆಲ್ಲ ಮರೆತು ಇಟ್ಕೊಂಡು ಹೇಳೋರು. ಧೂಮ ಜ್ಞಾನ, ವ್ಯಾಪ್ತಿ ಜ್ಞಾನ, ವ್ಯಾಪ್ತಿಯ ಸ್ಮರಣೆ, ಅವೆಲ್ಲ ಬಂದಾ ಬರುತ್ತೆ ಅಂತ ಹೇಳಿರೋದ್ರಿಂದ, ಬರೀ ಅದರಿಂದ ಬರುತ್ತೆ ಅಂತ ಹೇಳಿಲ್ಲ. ಅದರಿಂದಾಗಿನೆ ನಿರ್ದೋಷೋಪತ್ತಿ ಅನುಮಾನಂ ಅನ್ನೋದು ಸರಿಯಾದ ಡೆಫಿನೇಷನ್ ಅಂತ ಪ್ರೂವ್ ಮಾಡಿ. ಅದು ದೊಡ್ಡ ಘಟ್ಟ, ವ್ಯಾಪ್ತಿ ರೂಪಪತ್ತಿ ಮೂಲಂ. ಮತ್ತೆ ಹೇಳಿದ್ರೆ ಸೆಂಟೆನ್ಸ್ ಬಹಳ ಸಿಂಪಲ್ ಆಗಿರೋದು, ಓದ್ಬೇಕಷ್ಟೇ ನಿಮ್ ಕೆಲಸ. ಮನೇಲಿ ಮತ್ತೆ ಮತ್ತೆ ಓದ್ತಾ ಇದ್ರೆ ವರ್ಡ್ಸೇ ಜ್ಞಾಪಕ ಬರುತ್ತೆ, ಬರೀ ಅರ್ಥ ಜ್ಞಾಪಕ ಬರೋದಕ್ಕಿಂತ ಸಂಸ್ಕೃತದಲ್ಲಿ ಪದಗಳೇ ಜ್ಞಾಪಕ ಬಂದ್ರೆ ಏನಾಗುತ್ತಾಗ ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ಅನುಮಿತಿ ಅಂತ ಏನಪ್ಪ, ಅನುಮಿತಿ ಅಂದ್ರೆ ಏನಪ್ಪ, ಏನ್ ಹೇಳ್ಬೇಕು ಅದಕ್ಕೆ, ಅನುಮಾನ ಜನ್ಯಂ ಜ್ಞಾನಂ ಅನುಮಿತಿ. ಪ್ರತ್ಯಕ್ಷ ಅಂದ್ರೆ ಏನು, ಪ್ರತ್ಯಕ್ಷ ಜ್ಞಾನ ಜನ್ಯ ಜ್ಞಾನ ಪ್ರತ್ಯಕ್ಷ. ಆಮೇಲೆ ಆಗಮಕ್ಕೆ ಏನಂತ ಹೇಳ್ತೇವೆ, ಶಬ್ದ ಜ್ಞಾನ, ಆಗಮ ಶಬ್ದ ಜ್ಞಾನ, ಆಗಮ ಶಬ್ದದಿಂದ ಬರತಕ್ಕಂಥ ಜ್ಞಾನಕ್ಕೆ ಶಬ್ದ ಜ್ಞಾನ ಅಂತ ಕರಿತೇವೆ. ದ್ವಿವಿಧ ಅನುಮಾನಂ, ಅನುಮಾನ ಎರಡು ವಿಧ, ಸ್ವಾರ್ಥಂ ಪರಾರ್ಥಂಚ ಇತಿ. ಅಲ್ಲಿಗೆ ಅನುಮಾನದ ಕ್ಲಾಸಿಫಿಕೇಶನ್, ಈಗ ಅನುಮಾನದ ಕ್ಲಾಸಿಫಿಕೇಶನ್ ಅದನ್ನೆಲ್ಲ ನಾಳೆ ಕಂಟಿನ್ಯೂ ಮಾಡೋಣ. ನಮಃ ಪರಸ್ಮೈ ಪುರುಷಾಯ ಭೂಯತೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ಧೃತಯಾಯ ದೇಹಿನಾಂ.